ಅದಕ್ಕೆಲ್ಲ ಖಂಡಾರ್ಥದ ಬಗ್ಗೆ ಹೇಳ್ತಾರೆ. ಭವೇ ನಶ್ಯಾದೇವೇತಿ ಅತರ್ಕ್ಯ ವಿತ್ಯುಕ್ತಂ ವಿರುಣ್ಮನ್ ಬ್ರಹ್ಮಜ್ಞಾನೋಪಾಯ ಮಹ ನೈಷೈತಿ. ಅತರ್ಕ್ಯ ಅಂತ ಹಿಂದಿನ ಇದರಲ್ಲಿ ಬಂತು. ಅತರ್ಕ್ಯ ಅಣುಪ್ರಮಾಣಕ್ಕಿಂತ ಅಣುಪ್ರಮಾಣ ಅಂತ ಹೇಳಿದರು. ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ನಾಸ್ತಿ ಹಿ ಅತರ್ಕ್ಯಂ ಅಣುಪ್ರಮಾಣ, ಅತ್ಯಂತ ಅಣುಪ್ರಮಾಣ, ಅಣುಪ್ರಮಾಣದಲ್ಲಿರೋದ್ರಿಂದ. ಪ್ರಮಾಣ ಅಂದರೆ ಸೈಜ್, ಅಣುವಿನ ಸೈಜ್ ಇರೋದ್ರಿಂದ ಅತರ್ಕ್ಯಂ ತರ್ಕದಿಂದ ಯೋಚನೆ ಮಾಡೋಕ್ಕಾಗೋದಿಲ್ಲ. ಇವತ್ತು ಕಣ್ಣಿಗೆ ಏನಾದರೂ ಕೂಡ ಬ್ಯಾಕ್ಟೀರಿಯಾ ಕಾಣೋದಾಗಿದೆ, ಯಾರು ರೋಗನೇ ಬರ್ತಿರಲಿಲ್ಲ, ಗೊತ್ತಾಯ್ತಾ? ಯಾವುದು ವೈರಸ್ ಕಣ್ಣಿಗೆ ಕಾಣೋದಾಗಿದ್ದರೆ ಬಿಟ್ಟುಬಿಡ್ತದೆ ತಕ್ಷಣ. ಇರುವೆಗಿರುವೆ ಜಿರಳೆ ಕಾಣ ಹಾಗೆ ವೈರಸ್ ಕಾಣುತ್ತೆ, ಕಾಣೋದಿಲ್ಲ. ಕುಡಿತಾನ ಆಮೇಲೆ ರೋಗ ಬಂದಿರು, ಗೊತ್ತಾಯ್ತು? ಯಾಕೆ ಅಣು ಅದು ಬ್ಯಾಕ್ಟೀರಿಯಾ ಅಣು, ಅದಕ್ಕಿಂತ ಅಣು ಯಾವುದು? ವೈರಸ್ ಇನ್ನೂ ಸೂಕ್ಷ್ಮ, ಆದ್ದರಿಂದನೇ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಅದಕ್ಕಿಂತ ದೇವರು ಸೂಕ್ಷ್ಮ, ಮತ್ತೆ ಅದಕ್ಕಿಂತ ಜೀವ ಸೂಕ್ಷ್ಮ, ಅದಕ್ಕಿಂತ ದೇವರು ಇನ್ನೂ ಸೂಕ್ಷ್ಮ. ಆದ್ದರಿಂದಾಗಿನೇ ಎಂದು ದೇವರನ್ನು ನಾವು ತರ್ಕದಿಂದ ತಿಳಿಯಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅಣುಪ್ರಮಾಣ ಅಂತದ್ದು ಒಳ್ಳೆಯ ಕಾರಣ. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ನಹಿ ಅತರ್ಕ್ಯಮಿತ್ಯುಕ್ತಂ ವಿರುಣನ್ ಬ್ರಹ್ಮಜ್ಞಾನೋಪಾಯ ಮಹ ನೈಷೇತಿ. ಏಷ ಬ್ರಹ್ಮಗೋಚರಾಮತಿ ತರ್ಕೇಣ ಆ ಅಪ ಇತಿ ಪದಚ್ಛೇದ. ಆ ಅಂತ ಒಂದು, ಅಪ ಅಂತ ಒಂದು, ಆ ಪ್ಲಸ್ ಅಪ ಆಮೇಲೆ ನೇಯ, ನೇಯ ಆ ಸೇರಿಸ್ಕೊಂಡ್ರೆ ಅಪನೇಯ ಆನೇಯ ಆಯಿತು. ಆನೇಯ ಅಪನೇಯ ಚನ ಭವತಿ ಕಿಂತು ಅನ್ನೇನ ಬ್ರಹ್ಮಣೋ ಅನ್ಯೋಹಂ ಇತಿ ಜ್ಞಾನತಾ ಪ್ರೋಕ್ತಾ ಮತಿ ತದುಪದೇಶಜನ್ಯ ಬುದ್ಧಿ ಸುಜ್ಞಾನಾಯ ಸಮ್ಯಜ್ಞಾನಾಯ ಭವತಿ. ಅದು ಬ್ರಹ್ಮಜ್ಞಾನಕ್ಕೆ ಕಾರಣ, ಸರಿಯಾದ ಜ್ಞಾನಕ್ಕೆ ಕಾರಣ. ಹೇ ಪ್ರೇಷ್ಠ ಪ್ರಿಯತಮ, ಸೂಪರ್ ಲಿಸ್ಟ್ ಇವತ್ತು, ಪ್ರೇಷ್ಠ ಪ್ರಿಯತಮ ಇತಿ ಸಂಬೋಧನಂ, ಸಂಬೋಧನ ಇಷ್ಟ ಪ್ರೇಷ್ಠ. ಹೇ ನಚಿಕೇತ ಯಾಂ ಮತಿ ಯಾಂ ಮತಿಂ ತ್ವಂ ಆಪಃ ಪ್ರಾಪ್ತಮಾನಸಿ ಯಾಂ ಮತಿಂ, ಯಾವ ಬುದ್ಧಿಯನ್ನು ನೀನು ಜ್ಞಾನವನ್ನು ನೀನು ಹೊಂದಿದ್ದೀಯಲ್ಲ, ಅದು ಜ್ಞಾನ ಎಲ್ಲಿಂದ ಬಂತು ಅಂತ ಕೇಳಿದರೆ, ಏಷಾ ಮತಿರೀತಿ ಪೂರ್ವೇಣ ಅನ್ವಯ ತ್ವಂ ಸತ್ಯಧೃತಿ ಅಚಾಲ್ಯ ಧೈರ್ಯವಾನಸಿ. ಆಚಾಲ್ಯ ಆಚಾಲ್ಯ ಆಗಿಬಿಟ್ಟಿದೆ, ಅಚಾಲ್ಯ ಧೈರ್ಯವಾನಿಸಿ. ಅಚಾಲ್ಯ ಅದನ್ನು ಚಲನೆ ಮಾಡೋಕ್ಕೆ ಸಾಧ್ಯನೇ, ಅಂಥ ಧೈರ್ಯ ನಿನಗಿದೆ. ಅದಕ್ಕೆ ಏನು ಕೇಳಿದ್ರು ಬೇಡ ಅಂತ ಹೇಳಿದೆಯಲ್ಲ, ಒಳ್ಳೆ ಧೈರ್ಯ ನಿಂತು. ಪತ ಇತಿ ಆಶ್ಚರ್ಯೇ, ಇಂಥವ್ರು ಸಿಗೋದು ಕಷ್ಟ ಅಂತ ಅರ್ಥ. ನಾನಾ ಪ್ರಕಾರೇಣ ಪ್ರಲೋಭಿತೋಪಿ ಬ್ರಹ್ಮಸ್ವರೂಪಮತಿ ವಿಷಯೇ ಧೈರ್ಯಂ ನಾ ಮುಕ್ತವಾನಪಿ, ನಾ ಮುಕ್ತವಾನಪಿ ನಾನಾ ಪ್ರಕಾರೇಣ ಪ್ರಲೋಭಿತ ಅಪಿ. ಏನೇನೋ ಕೊಡ್ತೇನೆ ಅಂತ ಪ್ರಲೋಭನೆ ಒಟ್ಟಿದ್ರು ಕೂಡ ಬ್ರಹ್ಮಸ್ವರೂಪಮತಿ ವಿಷಯೇ ಧೈರ್ಯಂ ನಾ ಮುಕ್ತವಾನಸಿ. ಬ್ರಹ್ಮಸ್ವರೂಪ ವಿಷಯದೊಳಗೆ ಧೈರ್ಯವನ್ನು ಬಿಡಲೇ ಇಲ್ಲ ನೀನು. ಇತ್ತೇತದ ಆಶ್ಚರ್ಯ ಮಿತಿ ಭಾವ, ಇದು ಆಶ್ಚರ್ಯ. ಪತ ಅಂಬೋದು ಆಶ್ಚರ್ಯ. ನಹ ಅಸ್ಮಾನ್ ಪೃಷ್ಟ ಪೃಚ್ಛಕ ತ್ವಾದೃಕ್ಷೋ ಭೂಯಾನ್ ನ ಭವೇತ್ ನ ಸ್ಯಾದೇವೇತಿ. ನಚಿಕೇತ ಹೇಳಿದ್ದೆ ನಿನ್ನಂಥವ್ರು ಯಾರು ಸಿಗ್ತಾರೆ ಹೇಳೋದಕ್ಕೆ ಅಂತ ಕೇಳಿದರೆ, ನಿನ್ನಂಥವ್ರು ಯಾರು ಸಿಗ್ತಾರೆ ಕೇಳೋದಕ್ಕೆ ಅಂತ ಅವ್ರು ಹೇಳಿದರು. ಅಂದರೆ ಅತಿಶ್ರೇಷ್ಠವಾದಂತಹ ಗುರುಗಳು ಸಿಗೋದು ಇವು ಶಿಷ್ಯನಿಗೆ ಭಾಗ್ಯ ಹೇಗೋ, ಒಳ್ಳೆ ಶಿಷ್ಯ ಸಿಗೋದು ಗುರುಗಳ ಪುಣ್ಯ ಕೂಡ ಹೌದು. ಅದಕ್ಕಾಗಿ ಇಂಥವ್ರು ಸಿಗೋದು ಭಾರಿ ಕಷ್ಟ ಹೇಳ್ತೇನೆ ಅಂತ. ಅಲ್ಲೂ ಕೂಡ ಭಾಳ ಪ್ರಿಯ ಅಂತ ಹೇಳ್ತೇವೆ. ಅದು ಕೂಡ ಅರ್ಜುನ್ ಕೃಷ್ಣ ಕೂಡ ಅರ್ಜುನ್ ಹೇಳೋದು ಹಾಗೇನೆ, ಇಷ್ಟೋ ಸೀಮೆ ಸಖಾಚೇತಿ ರಹಸ್ಯಮ್ಮಿ ಏತದುತ್ತಮಂ ಅಂತ ಹೇಳಿದ. ಇದಂತೆ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ, ಪ್ರಿಯಮಾಣ ಪ್ರೇಷ್ಠ ಇವೆಲ್ಲ ಪದಗಳು ಶ್ರೋತೃಗಳಿರಬೇಕಾದ ಗುಣಗಳು. ಆ ಗುಣ ಶ್ರೋತೃಗಳಿಲ್ಲದೆ ಹೋಗಿಬಿಟ್ರೆ ಎಂದು ಕೂಡ ಹೇಳೋರಿಗೆ ಉತ್ಸಾಹ ಬರೋದಿಲ್ಲ. ಏನು ಬಡಿಸೋರು ಚಲ್ತಾ ಇದ್ರೆ ಬಡಿಸೋರಿಗೆ ಏನಾಗುತ್ತೆ, ಚಿಟ್ಕೊಂಬಿಡು. ಅದು ಆಸ್ವಾದನೆ ಮಾಡಿದಾಗ ಅಡುಗೆ ಮಾಡಿದವನಿಗಾಗಲಿ ಬಡಿಸೋ ಹ್ಯಾಕ್ ಖುಷಿನೋ, ಹೇಳೋನಿಗೆ ಆ ರೀತಿ ಆಗಬೇಕು. ಜಾನಾಮ್ಯಹಂ ಸೇವಧಿರಿತಿ ಅನಿತ್ಯಂ ನಹಿ ಅಧ್ರುವೈ ಪ್ರಾಪ್ಯತೇಹಿ ಧ್ರುವಂ ತತ್ ತಥೋ ಮಯ ನಾಚಿಕೇತಶ್ಚಿತೋಗ್ನಿ ಅನಿತ್ಯ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ. ಜಾನಾಮಿ ಅಹಂ ಸೇವಧಿರಿತಿ ಅನಿತ್ಯಂ ನಹಿ ಅಧ್ರುವೈ ಪ್ರಾಪ್ಯತೇಹಿ ಧ್ರುವಂ ತತ್ ತತಃ ಮಯ ನಚಿಕೇತ ನಾಚಿಕೇತಶ್ಚಿತ ಅಗ್ನಿ ಅನಿತ್ಯ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ. ಆಖ್ಯಂ ವಿಷ್ಣುವಾಖ್ಯಂ ನಿತ್ಯಂ ಸೇವಧಿರಿತಿ ಜಾನಾಮಿ. ಜಾನಾಮ್ಯಹಂ ಸೇವಧಿರಿತಿ ಅನಿತ್ಯಂ. ಯಾವುದು ಸೇವಧಿ ಅಂದರೆ ದೊಡ್ಡ ನಿಧಿ, ದೊಡ್ಡ ನಿಧಿ ಅಂದರೆ ನಾರಾಯಣನೇ. ನಿತ್ಯವಾಖ್ಯ ನಿತ್ಯಂ ನಿತ್ಯಮಾಖ್ಯ ವಿಷ್ಣು ವಿಷಯೈ ದ್ರವ್ಯೈ ಮನಾದಿಭಿ ಅಲ್ಲಿ ಮುಂದೆ ಇದೆ. ಆಖ್ಯಾನಿತಿ ಅವಿಷಯೈ ಆಖ್ಯ ನಿತ್ಯ ವಿಷಯೈ ವಿಷ್ಣುವಾಖ್ಯ ನಿತ್ಯ ವಿಷಯೈ ದ್ರವ್ಯೈ ನಿತ್ಯಂ ಭಗವಂತಂ ಪ್ರಾಪ್ತವಾನಸ್ಮಿ. ಆಖ್ಯ ಆ ಎಂಬ ಹೆಸರಿನ, ಆ ಎಂಬ ಹೆಸರಿನ, ಅದಕ್ಕೆ ಆ ಅಂದರೆ ವಿಷ್ಣು, ಅಕಾರ ಅಕ್ಷರಾಣ ಮಕಾರೋಸ್ಮಿ ಆ ಇತಿ ಬ್ರಹ್ಮ. ವಿಷ್ಣುವಾಖ್ಯಂ ನಿತ್ಯಂ ಸೇವದೆ ರೀತಿ ಜಾನಾಮಿ. ನಿತ್ಯವಾಗಿರ್ತಕ್ಕಂಥ ನಿಧಿ ಅಂದರೆ ನಾರಾಯಣ ಅಂತಕ್ಕಂಥದ್ದು ಬಿನ್ಯಾವುದೂ ಇಲ್ಲ. ತಥೋಮಯ ನಿತ್ಯಂ ಆಖ್ಯಂ ವಿಷ್ಣು ವಿಷಯ ವಿಷ್ಣು ವಿಷಯೈ ದ್ರವ್ಯೈ ಮನಾದಿಭಿ ಆಖ್ಯ ನಿತ್ಯ ವಿಷಯೈ ವಿಷ್ಣುವಾಖ್ಯ ನಿತ್ಯ ವಿಷಯೈ ಅಲ್ಲೇನಿದೆ ಆ ಅದು ಪದ ಇದೆ ಅಂಬೋದಕ್ಕೆ ಪದ ಅರ್ಥ ಹೇಳಿದ್ದು ಇಷ್ಟೊತ್ತು ಕೂಡ. ದ್ರವ್ಯೈಹಿ ನಿತ್ಯಂ ಭಗವಂತಂ ಪ್ರಾಪ್ತವಾನ್ ಅಸ್ಮಿ, ಧ್ರುವೋ ಭಗವಾನ್, ಅಧ್ರುವೈಹಿ ತದ್ಭಕ್ತಿ ವರ್ಜಿತೈಹಿ ನ ಪ್ರಾಪ್ಯತೆ. ಅದಕ್ಕೆ ವಿವರಣೆ, ತ್ವಯಾ ಪೃಷ್ಠಂ ಬ್ರಹ್ಮಸ್ವರೂಪಮಹಂ ಜಾನಾಮಿ ಇತ್ಯಾಹ ಯಮಃ ಜಾನಾಮೀತಿ. ಮೊದಲೇನು ಹೇಳಿದರು, ದೇವೈರಪಿ ಅತ್ರ ವಿಚಿಕಿತ್ಸಿತಂತೆ ಅಂತ ಹೇಳಿದರು. ದೇವತೆಗಳು ಭಾರಿ ವಿಚಾರ ಮಾಡ್ತಕ್ಕಂಥ ವಿಚಾರ ಇದು, ಇದನ್ನು ಕೇಳಕ್ಕೆ ಹೋಗಬೇಡ ಅಂತ ಹೇಳಿದರು. ಈಗ ಹೇಳ್ತಾರೆ, ದೇವತೆಗಳು ಭಾರಿ ವಿಚಾರ ಮಾಡೋ ವಿಚಾರ ಹೌದು, ಆದರೆ ನೀನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋದು ನನಗೆ ಗೊತ್ತು ಅಂತ ಹೇಳ್ತಾರೆ. ಜಾನಾಮೀತಿ ಅನಿತ್ಯಂ ಆ ಇತಿ ಬ್ರಹ್ಮ ಇತಿ ಶ್ರುತೇ ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮಾಭಿಧಾಯಕ. ಆ ಅಂಬೋದಕ್ಕೆ ಎರಡು ಆಸಾರ ಕೊಟ್ಟರು. ಆ ಇತಿ ಬ್ರಹ್ಮ ಅಂತ ಒಂದು, ಅಕಾರ ಸರ್ವಭಾಗಾತ್ಮ. ಆ ಅಂಬೋದು ಎಲ್ಲ ವಾಕ್ಯಗಳ ವಾಂಗ್ಮಯ ರಾಶಿಯ ಮೂಲಭೂತವಾದ ಪದ. ಆ ಅಂದ್ಬಿಟ್ಟು ಎಲ್ಲ ಶಾಸ್ತ್ರ ಹೇಳಿದಾಗ ಲೆಕ್ಕ. ಪರಬ್ರಹ್ಮಾಭಿಧಾಯ ಮುಖ್ಯವಾಗಿ ಯಾರನ್ನು ಹೇಳುತ್ತದೋ, ಪರಬ್ರಹ್ಮ. ಯಾವುದೇ ಇಂಗ್ಲೀಷ್ ಸಂಸ್ಕೃತ ಡಿಕ್ಷನರಿ ತೆಗೆದುಬಿಟ್ರೆ ಆ ಅಂತ ಕೊಟ್ಟಿರ್ತಾರೆ, ನೇಮ್ ಆಫ್ ಗಾಡ್ ಅಂತ ಹಾಕಿರ್ತಾರೆ. ಯಾವ ಡಿಕ್ಷನರಿ, ಮಾಧುರಿ ಬರೀ ಡಿಕ್ಷನರಿ, ಮಾಧುರಿ ಅವರು ಬರದೇ ಇಲ್ಲ ಇತ್ತೀಚೆಗೆ. ಬೇರೆಯವ್ರು ಯಾರೇ ಬರೋದ್ರ ತಕ್ಷಣ ಆ ಅಂದರೆ ನೇಮ್ ಆಫ್ ವಿಷ್ಣು, ಅದು ಕೂಡ ಬರೀ ದೇವರೊಂಬೋದಿಲ್ಲ, ನೇಮ್ ಆಫ್ ವಿಷ್ಣು ಅಂತಲೇ ಹೇಳ್ತಾರೆ. ಅದೇ ರೀತಿ ಅಕ್ಷರಾಣ ಮಕಾರೋಸ್ಮಿ ಭಗವದ್ಗೀತೆ ಬಂದೇ ಬಿಟ್ಟಿದೆ. ಹಾಂ, ಅದನ್ನು ಹೇಳ್ತಾರೆ ದೇವರ ಹೆಸರದು. ಇದು ಸ್ಮೃತೇಶ್ಚ ಅಕಾರೋ ಬ್ರಹ್ಮವಾಚಿ, ಅಕಾರ ವಾಚ್ಯಂ ಚ ತತ್ ನಿತ್ಯಂ ಚ ಇತಿ ಅನಿತ್ಯಂ. ಅಕಾರ ವಾಚ್ಯಂ ಮತ್ತು ನಿತ್ಯಂ ಅನಿತ್ಯಂ, ಅನಿತ್ಯಂ ಅಂತ ಇದೆ. ಜಾನಾಮಿ ಸೇವದ ರೀತಿ ಅನಿತ್ಯಂ, ಅನಿತ್ಯಂ ಅನ್ನೋದು ಈ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರು. ಅಕಾರ ವಾಚ್ಯಂ ಚ ತತ್ ನಿತ್ಯಂ ಚ ಇತಿ ಅನಿತ್ಯಂ, ಅಕಾರ ವಾಚ್ಯಂ ರಂ ನಿತ್ಯಂ ಸೇವದಿ ನಿಧಿ ರೀತಿ ಜಾನಾಮ್ಯಹಂ. ದೇವರೇ ನಿಧಿ ಇಟ್ಕೊಂಡೆ ವ್ಯಾಸರಾದರು ತರ್ಕತಾಂಡವದೊಳಗೆ, ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನಾರಾಯಣ ಎಂಬ ನಿಧಿಯನ್ನು ತೋರಿಸಿಕೊಟ್ಟವರು ಆಚಾರ್ಯರು, ಹೊರಗೆ ತೆಗೆದಿಟ್ಟವರು ಜಯತೀರ್ಥರು ಅಂತ ಬಿಡುತ್ತಾರೆ. ಅದಕ್ಕೆ ನಿಧಿ ಅನ್ನೋ ಪದ ಇಲ್ಲಿ ಬಂದಿರೋ, ದೇವರನ್ನು ಏನಂತ ಕರೆದಿದ್ದಾರೆ, ನಿಧಿ. ಸೇವತಿ ಅಂದರೆ ನಿಧಿ, ಆನಂದ ತೀರ್ಥೋಪದಿಷ್ಟ ನಿಧಿ ಅನ್ನೋ ಮಾತು ಬಹಳ ಮುಖ್ಯ. ಅಕಾರ ವಾಚ್ಯಂ ತತ್ ನಿತ್ಯಂ ಚೈತೆ ನಿತ್ಯಂ, ಅಕಾರ ವಾಚ್ಯಂ ಬ್ರಹ್ಮ ನಿತ್ಯಂ ಸೇವತಿ ಸೇವತಿ. ನಿತ್ಯವಾದ ನಿಧಿ ಅದು, ಎಂಥ ನಿಧಿ, ನಿತ್ಯಂ ನಿಧಿ. ಅನಿತ್ಯವಾದ ನಿಧಿಗಳು ಬೇರೆ, ಇವೆಲ್ಲ ನಿಧಿಗಳೆಲ್ಲ ಅನಿತ್ಯ ನಿಧಿ, ರಿಯಲ್ ಎಸ್ಟೇಟ್ ಅಂತಾರೆ. ಇದಕ್ಕಿಂತ ಬೆಟರ್ ಯಾವುದಕ್ಕಿಂತ, ಇದಕ್ಕಿಂತ ಬೆಟರ್. ಆದರೆ ನಿಜವಾಗ್ಲೂ ರಿಯಲ್, ಮೋಸ್ಟ್ ರಿಯಲ್, ರಿಯಲಿ ರಿಯಲ್, ರಿಯಲಿ ರಿಯಲ್ ಅಂದರೆ ಯಾವುದು, ದೇವರೊಂದೇ. ಅದಕ್ಕಾಗಿ ಅಕಾರ ವಾಚ್ಯಂತ ತತ್ ನಿತ್ಯಂತೇತಿ ಅನಿತ್ಯಂ, ಅನಿತ್ಯಂ ಇತ್ಯತ್ರ ಆ ಇತಿ ಭಿನ್ನಂ ಪದಂ ವಾ ನಪುಂಸಕಂ, ಅಥವಾ ಆ ನಿತ್ಯಂ ಪೂರ್ತಿ ಬಿಡಿಸ್ಬಿಡೋದು, ಆ ಅಂಬೋದನ್ನು ಸಪರೇಟ್ ಮಾಡಿಬಿಡೋದು. ವೇದಗಳಲ್ಲಿ ಆ ರೀತಿ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಅರ್ಥ ಏನು, ಭಿನ್ನಂ ಪದಂ ವಾ ನಪುಂಸಕ ಪದ, ಅಕಾರ ನಾಮಕಂ ಬ್ರಹ್ಮ ನಿತ್ಯಂ. ಆ ನಿತ್ಯಂ ಪರಮಾತ್ಮ ಒಬ್ಬನೇ ನಿತ್ಯ, ಸೇವದಿ ನಿಧಿ ಸದೃಶ್ಯಂ ಪರಮಪುರುಷ ಪರಮಪುರುಷಾರ್ಥ ಹೇತುರಿತಿ ಜಾನಾಮ್ಯಹಂ. ಧ್ರುವಂ ಶಾಶ್ವತಂ ಬ್ರಹ್ಮ ಧ್ರುವೈಹಿ ನ ವಿದ್ಯತೆ. ಪರಮಾತ್ಮ ಯಾರು, ಧ್ರುವ. ಉಳಿದ ಪದಾರ್ಥಗಳೇನೋ ಅಧ್ರುವ, ಅಧ್ರುವವಾದ ಪದಾರ್ಥಗಳಿಂದ ಯಾವುದು ಸಿಗೋದಿಲ್ಲ, ಧ್ರುವವಾದ ಪದಾರ್ಥ ಸಿಗೋದಿಲ್ಲ. ಎಷ್ಟು ಇಂಪಾರ್ಟೆಂಟ್ ಇದು, ಅದು ಧ್ರುವವಾದ ಪದಾರ್ಥದಿಂದ ಧ್ರುವವಾದಂಥ ಪದಾರ್ಥ ಸಿಗೋದಿಲ್ಲ. ಧ್ರುವ ಅಂದರೆ ಶಾಶ್ವತ, ಶಾಶ್ವತೋ ಧ್ರುವ, ಸ್ಥವಿರೋ ಧ್ರುವ. ವಿಷ್ಣು ಸಹಸ್ರನಾಮದಲ್ಲಿ ಧ್ರುವ ಅಂತ ದೇವರ ಹೆಸರು, ನಿತ್ಯ. ಈ ಧ್ರುವ ಅಂತ ಧ್ರುವನ ಹೆಸರು ಅಷ್ಟೇ ಅದು. ನಿಜವಾದ ಧ್ರುವ ಅಂದರೆ ಯಾರು, ದೇವರೊಬ್ಬನೇ. ಯಾಕೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ನಿತ್ಯರಲ್ಲೂ ಪರಮನಿತ್ಯನಾದವನವನು, ನಿತ್ಯ ಪದಾರ್ಥಕ್ಕೆ ನಿತ್ಯತ್ವ ತಂದುಕೊಡೋನವನು. ಅದು ದೇವರು ಏನಂತ ಕರೀತಾರೆ, ನಿಜವಾದ ನಿತ್ಯ ಅಂದರೆ ದೇವರು. ಅಂಥ ಧ್ರುವನಾದ ಪರಮಾತ್ಮನನ್ನು ಅಧ್ರುವರಾದವರು, ಅಧ್ರುವ ಪದಾರ್ಥಗಳೇನು, ಬ್ರಹ್ಮಜ್ಞಾನ ಭಕ್ತ್ಯಾದಿ ಹೀನೈಹಿ, ಇವೆಲ್ಲ ಬೇರೆ ದಾನ ತೀರ್ಥ ತಪೋಯಜ್ಞ ಎಲ್ಲ ಏನಿವು, ಅಧ್ರುವ ಪದಾರ್ಥಗಳು. ಜ್ಞಾನ ಮಾತ್ರ ನಿತ್ಯ ಪದಾರ್ಥ, ಭಕ್ತಿ ನಿತ್ಯ ಪದಾರ್ಥ. ಆ ನಿತ್ಯ ಪದಾರ್ಥಕ್ಕೆ ದೇವರು ಸಿಗ್ತಾನೆ ಹೊರತು ಅನಿತ್ಯ ಪದಾರ್ಥಕ್ಕೆ ದೇವರು ಸಿಗೋದಿಲ್ಲ. ನ ಪ್ರಾಪ್ಯತೆಹಿ ಯಸ್ಮಾತ್ ತಸ್ಮಾತ್ ಕಾರಣಾತ್ ಮಯ ಅನಿತ್ಯ ದ್ರವ್ಯೈಹಿ ಅಹಾ ಬ್ರಹ್ಮ ನಿತ್ಯಂ ಸದಾ ಯೇಷಾಂ ವಿಷಯತಾ ಅಸ್ತೀತಿ ವಾ. ಅಕಾರ ವಾಚ್ಯಂ ಬ್ರಹ್ಮರೂಪಂ ನಿತ್ಯಂ ವಸ್ತು ವಿಷಯತೆಯ ಯೇಷಾಂ ಅಸ್ತೀತಿ ವಾ. ತಾನೇ ಅನಿತ್ಯಾನಿ ಚ ತಾನೇ ದ್ರವ್ಯಾಣಿ ಚ ಮನಃಪ್ರಭೃತೀನಿ ತೈಹಿ ಅಗ್ನಿಹಿ ಇಷ್ಟಕಾಚಿತಿ ಸ್ಥಿತೋ ಅಗ್ನಿಹಿ ಚಿತಃ ತೇನ ಚ ನಿತ್ಯಂ ಶಾಶ್ವತಂ ಬ್ರಹ್ಮ ಆಪ್ತವಾನಸ್ಮಿ ಹೇ ನಚಿಕೇತ ಇತಿ. ಅದಕ್ಕೆ ಆ ಬ್ರಹ್ಮಲೋಕಕ್ಕೆ ಏನು ದಾರಿ ಇದೆ, ಈಗ ಅನಿತ್ಯ ದ್ರವ್ಯೈಹಿ, ಅನಿತ್ಯ ದ್ರವ್ಯಗಳು ಯಾವುದಿನ ಹೇಳಿದಿನಲ್ಲ, ಅಗ್ನಿ ಅನಿತ್ಯ, ಅಗ್ನಿದೇವರು ಅನಿತ್ಯ, ಆದರೆ ಅಗ್ನಿನಾಮಕ ಪರಮಾತ್ಮ ನಿತ್ಯ. ಆದ್ದರಿಂದ ಬರೀ ಯಾರು ಬರೀ ಅಗ್ನಿಯನ್ನು ಉಪಯೋಗಿಸ್ತಾರೆ ಅವ್ರು ತೀರಾ ಅನಿತ್ಯ ಹಿಡಿದಾಗಾಯಿತು. ಅಗ್ನಿ ದೇವತೆ ಹಿಡ್ಕೊಂಡ್ರೆ ಸ್ವಲ್ಪ ಬೆಟರು, ಆದರೂ ಕೂಡ ದೇವರಿಗೆ ಹೋಲಿಸಿದಾಗ ನಿತ್ಯನೇ. ಸೊ ನಿಜವಾದ ನಿತ್ಯ ಯಾರು ಅಂದರೆ ದೇವರೇನೆ. ದೇವ್ರ ಸರಿಯಾದ ಪ್ರಶ್ನೆ ಕೇಳಿದ್ದಿ, ಯಾವ ಅಗ್ನಿಗೆ ದೇವರು ಸಿಗ್ತಾನೆ ಅಂತ ಕೇಳಿದ್ದೀಯಲ್ಲ, ಈ ಅಗ್ನಿಯಿಂದ ಅಗ್ನಿ ನಿತ್ಯವಾದ ಅಗ್ನಿಸ್ಥರಾದ ಪರಮಾತ್ಮ ಇದ್ದಾನೆ. ಒಂದು ಕಡೆಗೆ ನಿತ್ಯವಾದ ನಾನಾ ಧ್ರುವನಾಮಕ ಪರಮಾತ್ಮ ಇದ್ದಾನೆ, ಇವನ್ನ ಹಿಡಿದ್ರೆ ಅವನು ಮುಟ್ಲಕ್ಕಾಗುತ್ತೆ ಹೊರತು ಇವರು ಮುಟ್ಲಕ್ಕಾಗೋದಿಲ್ಲ. ಅನಿತ್ಯ ದ್ರವ್ಯಗಳಿಂದ ನಿತ್ಯ ದ್ರವ್ಯವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ತೇನಚ ನಿತ್ಯಂ ಶಾಶ್ವತಂ ಬ್ರಹ್ಮ ಆಪ್ತವಾನಸ್ಮಿ, ನಾನು ಆ ರೀತಿ ದೇವರನ್ನು ತಿಳಿದಿದ್ದೇನೆ, ನಿನಗೆ ಅದನ್ನು ಹೇಳ್ತೇನೆ ಅಂತ ಶುರು ಮಾಡ್ತಾರೆ. ಜಾನಾಮ್ಯಹಂ ಸೇವತೆ ರೀತಿ ಅನಿತ್ಯಂ ನಹಿ ಅಧ್ರುವೈ ಪ್ರಾಪ್ಯತೆ ಹಿ ಧ್ರುವಂ ತತ್ ತಥೋಮಯ ನಚಿಕೇತ ಚಿತ ಅಗ್ನಿ. ನಿಜವಾಗಲೂ ಕೂಡ ಅಗ್ನಿ ನಚಿಕೇತ ಅಗ್ನಿ ಚಿತ, ಅಗ್ನಿ ಅನ್ನೋದೇನಾಗಿದೆ ನನಗೆ, ಪ್ರವೃತ್ತಿಯಸಿ ಅಗ್ನಿ ಚಿತ ತೇನ ಚ ನಿತ್ಯಂ ಬ್ರಹ್ಮಶಾಸ್ತ್ರ ಆಪ್ತವಾನಸ್ಮಿ. ಚಿತ ಅಂದ್ರೇನು? ಪರಿಚಿತ ಜ್ಞಾತ ಅಂತ. ನಿಜವಾದ ಅಗ್ನಿ ಅಂದರೆ ದೇವರು ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡಿದ್ದೇನೆ. ನನ್ನ ವಿಷಯ ಗೊತ್ತು, ನೀನು ಕೇಳಿದ್ದೆ, ನೀನು ಹೇಳ್ತೇನೆ. ಕಾಮಶಾಪ್ತಿಂ ಭವತಃ ಪ್ರತಿಷ್ಠಾಂ ಕ್ರತೋರಾನಂತ್ಯಮಭಯಸ್ಯ ಪಾರಂ ಸ್ತೋಮಮಃ ದುರುಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೃತ್ವಾ ಧೀರೋ ಧೃತ್ಯಾ ಧೀರೋ ನಚಿಕೇತೋ ಅತ್ಯಸ್ರಾಕ್ಷೀ. ಕಾಮಶಾಪ್ತಿಂ ಜಗತಃ ಪ್ರತಿಷ್ಠಾಂ ಕ್ರತೋ ಆನಂತ್ಯಂ ಅಭಯಸ್ಯ ಪಾರಂ. ಕಾಮಶಾಪ್ತಿಂ ಜಗತಃ ಪ್ರತಿಷ್ಠಾಂ ಕ್ರತೋ ಆನಂತ್ಯಂ ಅಭಯಸ್ಯ ಪಾರಂ ಸ್ತೋಮ ಮಹತ್ ಉರುಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೃತ್ಯಾ ಧೀರಃ ನಚಿಕೇತಃ ಅತ್ಯಸ್ರಾಕ್ಷೀ. ಕ್ರತೋರಾನಂತ್ಯ ಹೇತುಂ, ದೇವರು ಏನಂತ ಕರೀತಾರೆ? ಕ್ರತುವಿಗೆ ಆನಂತ್ಯ ಅಂದರೆ, ಕ್ರತುವಿಗೆ ಆನಂತ್ಯ ಅಂದ್ರೇನು? ಕ್ರತು ಅಂದರೆ ಯಜ್ಞ. ಯಾವುದೇ ಯಜ್ಞ ಮಾಡಿದ್ರೂ ಸಿಗೋ ಫಲ ಕಡಿಮೆ. 100 ಅಶ್ವವೇಧಯಾಗ ಮಾಡಿದ ಇಂದ್ರದೇವರಿಗೆ ಸಿಗೋ ಸ್ವರ್ಗನೇ ಅನಿತ್ಯ. ಆದರೆ ಅನಂತ್ಯ, ಅದು ಅನಂತವಾಗಲಿಕ್ಕೆ ಯಾರ ಕಾರಣ? ದೇವ್ರ ಕಾರಣ. ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಏನಾಗ್ಬಿಡುತ್ತದು? ಅನಂತ ಫಲ ಕೊಡೋದು. ಅದಕ್ಕೆ ಕ್ರತೋಹ ಅನಂತ್ಯ ಹೇತು. ಸಮ ಒಂದು ಅವಲಕ್ಕಿ ಇತ್ತು, ಸುಧಾಮ ಕೊಟ್ಟಿತ್ತು, ಏನಾಯ್ತದ? ಅನಂತ ಐಶ್ವರ್ಯಕ್ಕೆ ಕಾರಣ ಆಯಿತು, ಮೋಕ್ಷಕ್ಕೆ ಕಾರಣ ಆಯಿತು. ಅದು ಯಾತಕ್ಕೆ ಕೃಷ್ಣನೇ ಕೊಟ್ಟಿದ್ದೆ, ಆದರೆ ಬೇರೆಯವ್ರಿಗೆ ಕೊಟ್ಟರೆ ಎಲ್ಲೋ ಹೋಗ್ಬಿಡ್ತಾಯಿತ್ತು. ಅದಕ್ಕಾಗಿ ಅನಂತ್ಯ ಹೇತು ಆದ್ದರಿಂದ ದೇವರನ್ನು ಕ್ರತೋಹ ಅನಂತ್ಯಂ ಸ್ತೋಮೈರಪಿ ಸರ್ವಾತ್ಮನ ಪ್ರಾಪ್ತು ಅಶಕ್ಯಂ. ಕಾಮಸ್ಯ ಆಪ್ತಿ ಎಲ್ಲ ಪೈಕಿ ಹೇಳಿರೋ ದೇವರಿಂದನೇ. ಜಗತ ಪ್ರತಿಷ್ಠಾ ಅವನು ಹೇಳಿಲ್ಲ ಆಚಾರ್ಯ, ಪ್ರತಿಷ್ಠ ಜಗತ್ತಿಗೆ ಆಸರೆ ಪರಮಾತ್ಮ, ಪೃಥ್ವಿಗೆ ಆನಂತ ಕೊಡೋನು ಪರಮಾತ್ಮ. ಅವನು ಸ್ತೋಮ, ಸ್ತೋಮಭ್ಯೋಪಿ ಮಹಾಂತಂ. ಸ್ತೋಮ ಮಹತ್ ಅಂದ್ರೇನು? ಮಹತ್ತರಲ್ಲೂ ಮಹತ್ತಾದವನು. ಉರುಗಾಯಂ, ಉರುಗಾಯಂ ಇತ್ಯುಕ್ತ್ವಾ ಉಕ್ತತ್ವಾಚರ ಜೀವ ವಿಷಯೋಯಂ ಪ್ರಶ್ನಃ. ದೇವರನ್ನು ಉರುಗಾಯ ಅಂತ ಕರೆದಿದ್ದಾರೆ. ಇದು ಜೀವನ ಬಗ್ಗೆ ಹೇಳ್ತಾರೆ ಅಂತ ಬೇರೆಯವರು ಅರ್ಥ ಬರೀತಾರೆ. ಉರುಗಾಯ ಅನ್ನೋದು ಜೀವನ ಎಲ್ಲಿದೆ? ಉರುಧಾಗೀಯತೆ ಇತಿ ಉರುಗಾಯ. ಉರುಧ ದೇವರನ್ನು ಎಂದು ಕರೆದಿಲ್ಲ, ಆದ್ದರಿಂದಾಗಿನೆ ನ ಜೀವ ವಿಷಯೋಯಂ ಪ್ರಶ್ನಃ. ದೇವರ ವಿಷಯಕ್ಕೆ ಬಂದ ಪ್ರಶ್ನೆ ಇದಲ್ಲ. ಯಾವ ನಚಿಕೇತೆಗಳ ಪ್ರಶ್ನೆನೂ ಅದಲ್ಲ, ಯಮದೇವರು ಕೊಡೋ ಉತ್ತರನೂ ಅದಲ್ಲ. ನಿಜವಾದ ಪ್ರಸಕ್ತಿ ಯಾರದಿಲ್ಲ? ದೇವರದ್ದು. ಶರೋಹಿ ಆತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಶರವತ್ ತನ್ಮಯೋ ಭವೇತ್ ಅಭಯಂ ನಿತೀರ್ಷತಾಂ ಪಾರಂ ತಾದೃಗೇವ ಭವತಿ ಇತ್ಯಾದೋ ಸರ್ವತ್ರ ಭೇದಶೈವ ಉಕ್ತೇಶ್ಚ ನ ಜೀವಾಭೇದ. ಒಬ್ಬನೇನು ಹೇಳಿದ? ಜೀವನ ಬಗ್ಗೆ ಹೇಳುತ್ತೆ ಅಂತ ಅರ್ಥ ಬರೆದ್ರೆ ಅದಕ್ಕೆ. ಇನ್ನೊಬ್ಬರೇ ಹೇಳಿದರು, ಜೀವನ ಬಗ್ಗೆ ಹೇಳುತ್ತೆ ಆದರೆ ಬ್ರಹ್ಮನ ಬಗ್ಗೆ ಹೇಳಿದಾಗ ಲೆಕ್ಕ, ಯಾತಕ್ಕೆ ಜೀವರು ಒಬ್ಬರು ಒಂದೇ ಆದ್ದರಿಂದ ಅಂತ ಶುರು ಮಾಡಿದ. ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ. ಬರೀ ಜೀವ ವಿಷಯ ಅಂತ ಹೇಳಿದರೂ ಸರಿಯಲ್ಲ, ಜೀವಾಭಿನ್ನ ಬ್ರಹ್ಮ ವಿಷಯ ಅಂತ ಹೇಳಿದರೂ ಸರಿಯಲ್ಲ. ಯಾತಕ್ಕೆ ಅಂದರೆ ಭೇದ ಹೇಳೋ ವಾಕ್ಯಗಳು ಬೇಕಾದಷ್ಟಿವೆ. ಶರೋಹಿ ಆತ್ಮ ಬ್ರಹ್ಮ ತಲ್ಲಕ್ಷ ಮುಚ್ಚತೆ, ಜೀವ ಬಾಣ ಇದ್ದಾಗೆ ಆತನ ಗುರಿ ಏನಾಗಬೇಕು? ಬ್ರಹ್ಮ ಆಗಬೇಕು. ಒಂದು ಬಾಣ ಮತ್ತು ಗುರಿ ಎರಡು ಬೇರೆಯೋ ಒಂದೇನಾ? ಬ್ರಾಣನ ಮತ್ತು ಗುರಿ ಎರಡು ಒಂದೇನೋ ಬೇರೆ ಆಗಿರ್ಬೇಕು. ಯಾವಾಗಲೂ ಬೇರೆ ಬೇರೆ ಇರಬೇಕು. ಜೀವ ಬಾಣ ಇದ್ದಾಗೆ, ದೇವರು ಗುರಿ ಅಂದಮೇಲೆ ಇಬ್ಬರು ಏನಾಗ್ತಾರೆ? ಭೇದ. ಅದು ವಾಕ್ಯ ಕೊಟ್ಟರು. ಶರವತ್ ತನ್ನ, ಅದಕ್ಕೆ ಬ್ರಹ್ಮ ಲಕ್ಷಣ ಆಗ್ತಾನೆ. ಶರವತ್ ತನ್ಮಯೋಭವೇ, ಜೀವ ಹೇಗಿರಬೇಕು ಅಂದರೆ ಬಾಣದಂತೆ ತನ್ಮಯನಾಗಬೇಕು. ಬಾಣ ಬರೀ ಲಕ್ಷದ ಕಡೆ ಗುರಿ ಹೇಗಿಡುತ್ತೋ, ಜೀವ ಏನು ಮಾಡಬೇಕು? ಯಾವಾಗಲೂ ದೇವ್ರ ಕಡೆ ಗುರಿ ಇಡಬೇಕು. ಅದು ಇಲ್ಲೂ ಕೂಡ ಭೇದನೇ ಬಂತು. ಮತ್ತೆ ಅಭಯಂ ತಿತಿರ್ಷತಾಂ ಪಾರಂ, ಈ ಪಾರಂ ತಿತಿರ್ಷತಾಂ, ಸಂಸಾರದ ಪಾರವನ್ನು ತರ್ತುಂ ಇಚ್ಛತಾಂ ತಿತಿರ್ಷತಾಂ. ದಾಟಕ್ಕೆ ಇಷ್ಟಪಡ್ತಕ್ಕಂಥ ಜನ ಇದ್ದಾರಲ್ಲ, ಅವರಿಗೆ ಪಾರ ಯಾರು ಅಂದರೆ ನಾರಾಯಣ. ಇಲ್ಲಿ ದಾಟೋನಿಯವನು ಪಾರ ಅವನು. ತೀರ ಮತ್ತು ವ್ಯಕ್ತಿ ಇಬ್ಬರು ಬೇರೆ ಆಗಿರ್ತಾರೋ? ಒಬ್ಬರೇ ಆಗಿರ್ತಾರೋ? ಬೇರೆ ಆಗಿರ್ತಾರೆ. ಅದು ಮತ್ತೆ ಆ ಭೇದನೆ ಭೇದ ಹೊರಟೋಯ್ತು. ತಾದೃಗೇವ ಹೋತಿ, ಅವನಂತೆ ಆಗ್ತಾನೆ. ಇದು ಕೂಡ ಏನು ಹೇಳ್ತಾ ಇದೆ? ಭೇದ ಅವನೇ ಆಗ್ತಾನೆ ಅಲ್ಲ, ಅವನಂತೆ ಆಗ್ತಾನೆ ಅಂತ ಹೇಳಿದ ಮೇಲೆ ಏನು ಬಂತಲ್ಲಿ? ಭೇದ ಬಂತು. ಇತ್ಯಾದೌ ಇಷ್ಟು ವಾಕ್ಯ ಕೊಟ್ಟು, ಇತ್ಯಾದೌ ಸರ್ವತ್ರ ಭೇದಶೈವ ಉಕ್ತೇಶ್ಚ, ಭೇದನೇ ಹೇಳಿರೋದ್ರಿಂದ ನ ಜೀವಾಭೇದ, ಜೀವರೊಂದಿಗೆ ಅಭೇದ ಇಲ್ಲ. ನಾಚಿಕೇತಂ ಶಕೇಮಸಿ ಇತ್ಯುಕ್ತತ್ವಾಚ್ಚ ನಾಚಿಕೇತಾಗ್ನಿಸ್ಥೋ ಭಗವಾನ್ ಏವ ಉಚ್ಯತೆ ಇತಿ ಸಿದ್ಧಂ. ನಾಚಿಕೇತಂ ಶಕೇಮಸಿ ಅಂತ ಬಂತು. ಅದು ಕೂಡ ಏನು ಹೇಳ್ತಾ ಇದೆ? ದೇವರಿಗೂ ಇಲ್ಲಿ ಉರುಗಾಯನ ವಿಚಾರ ಬಂದಿದೆ ಅಂದರೆ ಪರಮಾತ್ಮನೇ ಆಗಿದ್ದಾನೆ. ಉರುಗಾಯಂ ದೃಷ್ಟ್ವಾ ಕಾಮಶಾಪ್ತಿಂ ಅತ್ಯಸ್ರಾಕ್ಷೀ, ದೇವ್ರ ಮಹಿಮೆ ತಿಳ್ಕೊಂಡಿದ್ರೆ ಏನು ಮಾಡಿಬಿಟ್ಟಿದ್ದೀನಿ ಈಗ? ಏನು ಕೇಳಿದ್ರು ಬೇಡ ಬೇಡ ಅಂತ ಯಾತಕ್ಕೆ ಹೇಳಿದೆ ಅಂದರೆ, ದೇವ್ರ ಮಹತ್ವ ನಿನಗೆ ಗೊತ್ತಿರೋದ್ರಿಂದ. ಮೃತ್ವಾ ಯಮಂ ಪ್ರಾಪ್ತಸ್ಥೆ ನಚಿಕೇತಸೋ ಮೃತೋ ಅಸ್ತಿ ನವಾ ಇತಿ ಸಂಶಯೋ ಅಸ್ತಿ. ಇನ್ನೊಬ್ರು ಅರ್ಥ ಬರೋದು ಇಲ್ಲ, ಸತ್ಮೆ ಜೀವ ಇರ್ತಾನೋ ಇಲ್ಲೋ ಅಂತ ಪ್ರಶ್ನೆ ಕೇಳ್ತಾ ಇದ್ದ ನಚಿಕೇತ ಅಂತ ಕೆಲವರು ಅರ್ಥ ಬರೋದು. ಅದಕ್ಕೆ ಆಚಾರ್ಯ ಉತ್ತರ, ನಚ ಮೃತ್ವಾ ಯಮಂ ಪ್ರಾಪ್ತಸ್ಥೆ ನಚಿಕೇತ ಸಹ ಮೃತೋ ಅಸ್ತಿ ನವಾ ಇತಿ ಸಂಶಯೋ ಅಸ್ತಿ. ಏನಾಗ ಮೃತನಾಗೇ ಹೋಗಿರೋದು ನಚಿಕೇತ, ಅವ ಯಮದೇವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಅವ್ ಈ ಪ್ರಶ್ನೆ ಕೇಳಕ್ ಬರುತ್ತಾ, ಮೃತರಾದ ಮೇಲೆ ಇರ್ತಾನೋ ಇಲ್ಲ ಅಂತ ಕೇಳಕ್ಕೆ ಬರುತ್ತಾ? ಪೆನ್ಷನ್ ಕೇಳಕ್ಕೆ ಬಂದು ಅವ್ನು ರಿಟೈರ್ ಆದ್ಮೇಲೆ ಸತ್ತಿರ್ತಾನೋ ಬದುಕಿರ್ತಾನೋ ಅಂತ ಕೇಳಿದರೆ, ಅದಕ್ಕೆ ಪೆನ್ಷನ್ ಕೇಳಕ್ಕೆ ಬ್ಯಾಕ್ ಬರ್ತಿದ್ದ ಸರ್? ಬದುಕಿ ಸತ್ತೋಗಿದ್ರೆ ಕೇಳಕ್ಕೆ ಬರ್ತಿದ್ದ ಅವನು, ಬಂದಾದ್ರೆ ಏನರ್ಥ? ಬದುಕಿದ್ದಾನೆ ಅಂತ ಅರ್ಥ. ಸ್ವತಃ ಸತ್ತೋದನ ಇದರಿಂದ ಏನು ಅನುಕೂಲ ಆಯ್ತು? ಈಗ ನಚಿಕೇತ ಸಾಯದೆ ಹೋಗಿದ್ದ ಅಂತ ಕೆಲವರು ಹೇಳೋರಿದ್ದಾರೆ. ಅದಕ್ಕೆ ಆಚಾರ ಕೊಟ್ಟ ಉತ್ತರ, ಮೃತ್ವ ಸತ್ತೋಗಿದ್ದಾನೆ ಅಂತ ಹೇಳಿದ್ದರಿಂದ ದೇಹ ಬಿಟ್ಟು ಹೋಗಿರೋದೇ ಹೊರತು ದೇಹ ಸಮೇತನಾಗಿ ಹೋಗಿಲ್ಲ ನಚಿಕೇತ. ದೇಹ ಸಮೇತನಾಗಿ ಹೋದವನಲ್ಲ, ದೇಹ ಬಿಟ್ಟೇ ಹೋಗಿದ್ದಾನಾದ್ರಿಂದ ಅವನಿಗೆ ಸತ್ಯ ನಾನಿದ್ದೇನೋ ಇಲ್ಲೋ ಅಂತ ಹೇಳಿ ಡೌಟ್ ಬರೋ ಚಾನ್ಸೇ ಇಲ್ಲ. ಅವನಿಗೆ ಕನ್ಫರ್ಮ್ ಮಾಡು. ದೇವ್ರ ಬಗ್ಗೆ ಯಾರ ಬಗ್ಗೆ ಡೌಟ್ ಇದೆ ಆತನಿಗೀಗ? ದೇವ್ರ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಹೊರತು ಜೀವನ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೊರಟಿಲ್ಲ. ಇವೆಲ್ಲ ಯಾವಾಗ ಅರ್ಥ ಆಗುತ್ತೆ? ಬೇರೆಯವ್ರು ತಪ್ಪಾಶೆ ಬರೆದಿದಾರಲ್ಲ, ಆಚಾರ್ಯರು ಖಂಡೆ ಮಾಡಿ ಹೇಳಿದ ಮಾತುಗಳಿವೆಲ್ಲ ಕೂಡ. ಅದು ಉತ್ತರ ಅದು ಬೇಕಿಲ್ದವ್ರಿಗೆ ಅರ್ಥ ಆಗೋದಿಲ್ಲ. ಏನೋ ಅದೇ ಹೇಳಿ ಬಂದೆ ಬಂದೆ ತಾಗಲೇ ಹೇಳಿ ಆಯಿತು, ಸಂಸ್ಕಾರ ಮಾಡಿಲ್ಲ ಗೊತ್ತಾಯ್ತಾ? ಸಂಸ್ಕಾರ ಮಾಡಿಲ್ಲ ಯಾತಕ್ಕೆ ಅಂತ ಕೇಳಿದರೆ, ಸಂಸ್ಕಾರ ಮಾಡೋ ಬುದ್ಧಿ ಕೂಡ ಯಾರು ಕೊಡ? ದೇವ್ರು ಕೊಡಬೇಕಷ್ಟೆ. ವಾಪಸ್ ಬರೋ ಯೋಗ ಇದೆ ಅವನಿಗೆ. ಅದಕ್ಕೇನು ಮಾಡಿಬಿಟ್ಟಿದ್ದಾರೆ? ಸಂಸ್ಕಾರ ಮಾಡದಂತೆ ಮಾಡಿಬಿಟ್ಟಿದ್ದಾನೆ. ಅದು ವಾಪಸ್ಸೇ ಸೇರ್ಕೊಂಡ್ಬಿಡ್ತಾನೆ, ಅದರಿಂದ ದೋಷ ಇಲ್ಲ. ಅದೇ ರೀತಿ ಸತ್ಯವಾನಿ ಬಿಟ್ಟು ಹೋಗಿದ್ದಾನೆ, ಆ ಬರೋವರೆಗೆ ಸಂಸ್ಕಾರ ಆಗಿದ್ದಿಲ್ಲ. ಎಲ್ಲೆಲ್ಲಿಂದ ಪ್ರಸಂಗ ನಡೆದಿದ್ದು ಏನಾಗಿಲ್ಲ ಅಲ್ಲಿ ಇದರಲ್ಲಿ ಬರುತ್ತೆ. ಗೀತಾ ಮಹಾತ್ಮೆಯೊಳಗೆ ಒಬ್ಬ ರಾಜಕುಮಾರ ಇರ್ತಾನೆ, ರಾಜ ಯಶ್ವೇದ ಯಾಗ ಶುರು ಮಾಡಿರ್ತಾನೆ, ಅರ್ಧ ಆಗಿರುತ್ತೆ ಸತ್ತೋಗ್ಬಿಡ್ತಾನೆ ರಾಜ ಗೊತ್ತಾಯ್ತಾ? ಅರ್ಧ ಆಗ ಸತ್ತೋಗ್ಬಿಡ್ತಾನೆ. ಆಗ ರಾಜಕುಮಾರ ಏನು ಮಾಡ್ತಾನೆ? ತೀರ್ಥಯಾತ್ರೆ ಎಲ್ಲ ಮಾಡಿ ಕೊಲ್ಲಾಪುರಕ್ಕೆ ಬಂದು ಪ್ರಾರ್ಥನೆ ಮಾಡಿ ತಂದೆ ಬದುಕಲಿ ಅಂತ ಕೇಳಿರ್ತಾನೆ. ಅಲ್ಲಿವರೆಗೂ ತಂದೆ ಶವನ ಇಟ್ಟು ಬಂದಿರ್ತಾನೆ ಗೊತ್ತಾಯ್ತಾ? ದಶರಥ ರಾಜ ಹೋಗಿರ್ತಾನೆ, ಅದು ಭರತ ಬರೋರು ಏನು ಮಾಡಿರ್ತಾರೆ ದೇಹನ ಹಾಗೆ ಪ್ರಿಸರ್ವ್ ಮಾಡಿರ್ತಾರೆ. ಭರತ ಬರೋವರಿಗೂ ಕೂಡ ಸಂಸ್ಕಾರ ಮಾಡಿದ ಹಾಗೆ ಇಟ್ಟು ಅದನ್ನೆಲ್ಲ ಹಾಕ್ತಾರೆ, ತೈಲ ಪಾತ್ರೆ ಕೊಪ್ಪರಿಗೆಲ್ಲಿ ಇಟ್ಟಿದ್ರು ಅಂತ ಹೇಳ್ತಾರೆ, ಕೆಡದಂತೆ. ಈ ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತಾರಲ್ಲ ಹಾಗೆ. ಅದನ್ನ ಏನಾಗಿಲ್ಲ, ಅದು ದೇಹ ಸಂಸ್ಕಾರವೂ ಆಗಿಲ್ಲ, ಕೆಟ್ಟೂ ಇಲ್ಲ. ಕೆಟ್ಟಿದ್ರೆ ಏನಾಗ್ತಾ ಇತ್ತು ಮತ್ತೆ? ಅದು ಸ್ವಲ್ಪ ದೋಷ ಇದ್ದ, ಅದು ಆಗಿಲ್ಲ, ಎರಡೂ ಆಗಿಲ್ಲ. ಆ ರೀತಿ ಇರೋದ್ರಿಂದ ದೋಷ ಇಲ್ಲ. ಅಂದರೆ ಪ್ರೇತ ದೇಹ ಮತ್ತೆ ಇನ್ಯಾವ ದೇಹ ಇರ್ತದೆ? ಹೊತ್ತ ತಕ್ಷಣ ಬಿಟ್ಟ ತಕ್ಷಣ 10 ದಿವಸ ಆದ ಇಮ್ಮಿಡಿಯೇಟಾಗಿ ಹೋದಾನೆ ಅಂದಮೇಲೆ 3 ದಿವಸಕ್ಕೆ ಆದಮೇಲೆ 10 ದಿವಸದವರೆಗೂ ಯಾವ ದೇಹ ಇರೋದು? ಪ್ರೇತ ದೇಹ. ಆದರೆ ಪ್ರೇತ ದೇಹದಲ್ಲೇ ಹೋಗಿರೋದು ಅಂತ ಅಲ್ಲ ಅದು ಎಲ್ಲರಿಗೂ ಎಕ್ಸೆಪ್ಷನ್ಗಳವೆಲ್ಲ ಎಕ್ಸೆಪ್ಷನ್ ಅಷ್ಟು. ಉದಾಹರಣೆ ದಶರಥಂದು ಯಾತಕ್ಕೆ ಎಕ್ಸೆಪ್ಷನ್ ಯಾತಕ್ಕೆ ಬಂತು ಅಂತ ಕೇಳಿದರೆ, ಗೊತ್ತಾ ಯಾರ್ದೋ ದೇಹ ಬೇರೆ, ರಾಜರ ದೇಹ ಬೇರೆ, ಉತ್ತರಾಧಿಕಾರಿ ಬರೋವರೆಗೂ ಅದು ಬೇರೆ ಮಾಡಾಗಿಲ್ಲ ಗೊತ್ತಾಯ್ತಾ? ಅದಕ್ಕೆ ಇವರು ಸಾಮಾನ್ಯವಾಗಿ ಯಾರೋ ಸತ್ತಾಗ ತಕ್ಷಣ ರಾಜರು ಅನೌನ್ಸ್ ಮಾಡೋದಿಲ್ಲ, ತಕ್ಷಣ ಅದು ಸುದ್ದಿ ಅನೌನ್ಸ್ ಮಾಡ್ದೇನೆ, ವ್ಯವಸ್ಥೆ ಮಾಡಿ ಅವನ ಅನೌನ್ಸ್ ಮಾಡ್ತಾರೆ. ಇಲ್ಲದ್ರೆ ಆ ದೇಶ ಏನಾದಾಗ ಲೆಕ್ಕ, ಆ ಮಟ್ಟಿಗೆ ಅರಾಜಕ್ಕಾದಾಗ ಲೆಕ್ಕ. ಅದು ಇನ್ಚಾರ್ಜ್ ಕೊಡದೆ ಹೇಗೆ ಹೋಗಬಾರ್ದು ಅಂತ ಇರ್ತದೋ, ಇನ್ಚಾರ್ಜ್ ಅನೌನ್ಸ್ ಮಾಡದೆ ಮಾಡಾಗಿಲ್ಲ. ಮತ್ತು ಎಲ್ಲ ಸೆಕ್ಯೂರಿಟಿ ಎಲ್ಲ ಮೆಜರ್ ತೊಗೋತಾರೆ ಫಸ್ಟು, ಆ ಸುದ್ದಿ ಏನೇನು ಆಗ್ಬೋದು ಯೋಚನೆ ಮಾಡ್ತಾರೆ, ಅದೆಲ್ಲ ಪ್ರಿಕಾಷನ್ ತೊಗೋತಾರೆ, ಅವೇನು ಅನೌನ್ಸ್ ಮಾಡ್ತಾರೆ. ಇಲ್ಲಿ ಹೋದ್ರೆ ದೇಶಕ್ಕೆ ಮುಖ್ಯಸ್ಥನೇ ಇಲ್ಲ ಅಂತ ಆಗಿಬಿಡ್ಬಾರ್ದು ಅಧಿಕಾರಸ್ಥರಿಗೆ. ಅಲ್ಲ ತಪ್ಪಿಲ್ಲ, ಯಾಕೆಂದರೆ ಕಾರಣ ಇದೆ, ಕಾರಣ ಇದ್ದು ಮಾಡಿದ ತಪ್ಪಲ್ಲ. ಅದೇ ರೀತಿ ಅವ್ರಿಗೆ ಸೂತಕ ಇಲ್ಲ, ಉತ್ತರಾಧಿಕಾರಿ ರಾಜ್ಯ ತೊಗೋತಾನೆ ಹಿಡ್ಕೊಂಬಾರ, ರಾಜನವಾಗ ಪಟ್ಟಾಭಿಷಿಕ್ತನ ಆಗ್ತಾನೆ, ಆಗ ಅವ್ರಿಗೆ ಸೂತಕ ಇಲ್ಲ. ಪಟ್ಟಾಭಿಷಿಕ್ತನ ಆಗೋದು ಅವೇ ಸೂತಕ ಆಚರಣೆ ಮಾಡಬೇಕು, ಆಗ ಮಾಡಾಗಿಲ್ಲ, ಸೂತಕದಲ್ಲಿ ತೊಗೊಳಾಗಿಲ್ಲ ಪಟ್ಟಾಭಿಷೇಕನ, ಕೆಲವು ಎಕ್ಸೆಪ್ಷನ್ಸ್ ಇದೆ. ಆ ದೃಷ್ಟಿಯಲ್ಲಿ ಆ ದೋಷ ಇಲ್ಲ. ಮತ್ತು ಕೆಲವರಿಗೆ ಬುದ್ಧಿ ಪ್ರೇರೇಪಣೆ ಆಗಿಲ್ಲ. ನಾರಾಯಣ ಕವಚ ಮಂತ್ರಗಳು ಏನಾಗಿತ್ತು? ಸತ್ತು ಎಷ್ಟೋ ವರ್ಷ ಅಸ್ಥಿ ಪಂಚರ ಉಳ್ಕೊಂಡು ಸಂಸ್ಕಾರನೇ ಆಗಿದ್ದಿಲ್ಲ ಅದು ಹೌದಲ್ಲ. ಯಾರು ಸಂತತಿ ಇರಲಿಲ್ಲ, ಯಾರು ಸಂಸ್ಕಾರನೇ ಮಾಡಿರಲಿಲ್ಲ, ಎಷ್ಟೋ ವರ್ಷ ಆಗಿ ಅಸ್ಥಿ ಪಂಚರ ಉಳ್ಕೊಂಡಿತ್ತಷ್ಟೇ. ಆ ಇದ್ರ ವಿಮಾನ ಹೋಯಿತು, ಅದು ಅಪ್ಪಂತ ಬಿತ್ತು. ಆವಾಗ ಅವ್ರು ಹೇಳಿದ್ರು ಸಂಸ್ಕಾರ ಮಾಡಿದ್ರೆ ಹೋಗಲಿ ಹೋಗಕ್ಕೆ ಬರಲ್ಲ ಅಂತ ಹೇಳಿದ್ರು. ಸೊ ಅದು ಕೇಸ್ ಇತ್ತಲ್ಲ, ಸಂಸ್ಕಾರ ಮಾಡದೆ ಬಿತ್ತು ಕೇಸ್ ಇತ್ತಲ್ಲ, ಅದು ಎಷ್ಟೋ ವರ್ಷ ಆಗೋಗ್ಬಿಟ್ಟಿತ್ತು, ಅಸ್ಥಿ ಪಂಜರ ಆಗಿತ್ತಷ್ಟೇ. ಇದು 3 ದಿವಸ ಆಯ್ತು, ಅದು ಏನಾಗಿದ್ದಿಲ್ಲ. ಮತ್ತು ಯೋಗಿಗಳು ದೇಹ ಬಿಟ್ಟು ಹೋಗ್ಲಿಕ್ಕೆ ಬರುತ್ತೋ? ಇನ್ನೊಂದು, ಯೋಗಿಗಳು ದೇಹ ಬಿಟ್ಟು ಹೋದಾಗ ಅವ್ರ ದೇಹ ಏನಾಗೋದಿಲ್ಲ, ಕೆಡೋದಿಲ್ಲ, ಕೆಡದಂತ ಇಡ್ಲಕ್ಕೂ ಬರುತ್ತೆ. ಅನೇಕ ಕಾರಣ ಇದೆ ಅದಕ್ಕೆ, ಅದರಿಂದ ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ. ಹೌದು, ಕೆಲವು ದೀಕ್ಷೆ ವಿಶೇಷ ದೀಕ್ಷೆ ಕೊಂಡವರಿಗೆ ಏನಿಲ್ಲ ಶೌಚಗಳಿದೆ. ಅದು ಯಾರದು? ದೂರದವ್ರದ್ದು, ತಂದೆ ಅಂಥವ್ರು ಶೌಚ ಬಂದುಬಿಡ್ತದೆ. ಯಾವುದು ಅದಕ್ಕೆ ಎಕ್ಸೆಪ್ಷನ್ನೇ ಇಲ್ಲ. ಉಳಿದವ್ರದ್ದು ಯಾರದೇ ಒಂದು ಆ ಶೌಚ ಅವ್ರಿಗೆ ಬರೋದಿಲ್ಲ, ಅದು ಮುಗಿಯೋವರೆಗೂ ಬರೋದಿಲ್ಲ. ಮುಗಿದ್ಮೇಲೆ ಆಚರಣೆ ಮಾಡಬೇಕದು, ಎಲ್ಲರಿಗೂ ತೊಗೋಬಾರ್ದು. ನಾನು ಎಲ್ಲರಿಗೂ ತೊಗೊಂಡ್ರೆ ತಪ್ಪು. ಅವರಿಬ್ಬರಿಗೆ ಬಿಟ್ಟು ಉಳಿದವ್ರಿಗೆ, ತಂದೆ ತಾಯಿ ಎಂಬುದು ಎಂಥ ಮಹಾ ಪಾಪಿಗಳಾಗಿದ್ದರೂ ಸರಿ, ಅವರು ಏನಾಗುತ್ತದೋ ದೇಹ ನಿಮಿತ್ತ ಅಶೌಚ ಎಂಬ ದೇಹ ಸಂಬಂಧಪಟ್ಟಿದ್ದಾದ್ರಿಂದ ಅದು ಬರಲೇಬೇಕು, ಬೇರೆ ದಾರಿನೇ ಇಲ್ಲ. ಅದು ದೋಷ ಇಲ್ಲ, ಅದು ಬೇಯ್ತ ತಂದೆ ತಾಯಿ ವಿಷಯ ತಿಳಿಸ್ಬೇಕು ಹೇಳ್ತಾರೆ. ಅದಾಗ ತಂದೆ ತಾಯಿ ವಿಷಯ ಮತ್ತು ಉಳಿದವ್ರ ವಿಷಯ ತಿಳಿಸ್ಲಿಕ್ಕೆ ಹೋಗ್ಬಾರ್ದು. ಗುರುಕುಲದಲ್ಲಿ ಮಕ್ಕಳಿದ್ದಾಗ ಸಂಬಂಧಿಗಳು ಯಾರು ಮೃತರಾದರೆ ಅವ್ರ ವಿಷಯ ಹೇಳಕ್ಕೆ ಹೋಗ್ಬಾರ್ದು, ಗೊತ್ತಾಯ್ತಾ? ಆ ಸೂತಕ ಆಚರಣೆ ಮಾಡೋ ಸಿಟಿನೇ ಇಲ್ಲ. ಕೊನೆಗೆ ಏನು ಮಾಡಿದ್ರು, ಗುರುಕುಲ ವಾಸ ಮುಗಿಸ್ಕೊಂಡು ಬರ್ತಾನೆ, ಅವ ಸಮಾವರ್ತನೆ ಆಗ್ತದೆ. ಅವಾಗ ಏನು ಮಾಡ್ಬೇಕಾತ? ಅವಾಗ ಆಶೋಚ ಆಚರಣೆ ಮಾಡು. 3 ದಿವಸ ಆಗ ಇರಬೇಕು, ಎಲ್ಲ ಪೆಂಡಿಂಗ್ ಎಲ್ಲ ಮುಗಿಸ್ತಾ ಲೆಕ್ಕ. 3 ದಿವಸ ಇರಬೇಕು, ಆಮೇಲೆ ಅದಾಗದೆ ಹೋದರೆ 2 ದಿವಸ ಇರಬೇಕು, ಅದಾಗದ್ರೆ 1 ದಿವಸ ಇರಬೇಕು, ಕನಿಷ್ಠ 1 ತಾಸಾರು ಇರಬೇಕು ಅಂತ ಹೇಳಿದೆ. ತೀರಾ ಆಪತ್ಕಾಲ ಬಂದರೆ ಅಥವಾ ಯಾವುದು ಡೆತ್ತೇ ಆಗಿಲ್ಲ ಅಂತ ಹೇಳಿ, ಅವ್ರ ಪ್ರಾಬ್ಲಮ್ ಇಲ್ಲ, ಡೆತ್ತೇ ಆಗಿಲ್ಲ ಅದರಿಂದ ಯೋಚನೆ ಇಲ್ಲ. ಆದರೆ ಡೆತ್ ಆಗಿದ್ದಿದ್ರೆ ಮಾತ್ರ ಬೇರೆ ತಂದೆ ತಾಯಿ ಇದ್ದಾರೆ, ಹೇಳಿ ಕಳಿಸಿ ಕಳಿಸ್ಬೇಕು, ಅವನೇ ಅಧಿಕಾರಿ ಮಾಡೋದಕ್ಕೆ, ಗೊತ್ತಾಯ್ತು? ಗುರುಕುಲ ಬಿಡಾಗಿಲ್ಲ, ನಮ್ಮ ಜನ ಏನಪ್ಪ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ ಈಗ, ಬ್ರಹ್ಮಚಾರಿ ದೋಷ ಇಲ್ಲ ಅಂತ ಹೇಳಿಬಿಟ್ಟು ಮನೇಲೇ ಇರ್ತಾರೆ. ಬ್ರಹ್ಮಚಾರಿನೇ ಅಲ್ಲ ಅವನು, ಶಾಸ್ತ್ರ ಉಪ್ರೇರ ಕೂಡ ಆಗಿಲ್ಲ, ಅವನೇನು ಮಾಡಿಬಿಡ್ತಾರೆ, ಅವನು ಶೋಚ ಅವಶೋಚ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು, ಗುರುಕುಲದಲ್ಲಿ ಇದ್ದರೆ ಅಪ್ಲಿಕಬಲ್ ಅದು. ಯಾವ ಸೂತಕ ಇಲ್ಲದವರು ಕೂಡ ಸೂತಕ ಇದ್ದ ಮನೆಯಲ್ಲಿ ಅನ್ನ ತಿಂದರೆ ಸೂತಕ ಇದ್ದಾಗ ಲೆಕ್ಕ ಅವ್ರಿಗೆ. ಅಂಥ ಹೊತ್ತಲ್ಲಿ ಮಗನಿಗೆ ಇಲ್ಲೇ ಇಟ್ಕೊಂಡು ಹೆಂಗೆ ಬಿಡಕ್ಕೆ, ಎಷ್ಟೋ ಜನ ಹೆಂಗೆ ಮಾಡ್ತಿದ್ದಾರೆ. ಇವತ್ತು ತುಂಬ ಜನ ಅಂತ ತಪ್ಪು ಮಾಡ್ತಾರೆ, ಮನೆ ಮತ್ತು ಭಾಳ ಸಂಪ್ರದಾಯಸ್ಥರ ಕೆಲಸ ಮಾಡಿಬಿಟ್ಟು ಅವನಿಲ್ಲ ಅಂತೇಳಿ ಪೂರ್ತಿ ಮನೆಯಲ್ಲ ಓಡಾಡಿಸ್ಬಿಡ್ತಾರೆ. ಅದು ದೋಷ, ಅದರಿಂದ ಅನರ್ಥ ಆಗ್ತದೆ. ಏನ ಆ ವಿಚಾರ ಡಿಫರೆಂಟ್, ಅದು ಅದು ಯಾರು ಅಂತ ಪ್ರಶ್ನೆ ಬರ್ತದೆ, ಯಾರವರು ಅಂತ ಪ್ರಶ್ನೆ. ಅವ್ರು 3 ದಿವಸ ಏನೂ ಇಲ್ಲ, 10 ದಿವಸ ಥರ ಆದರೆ ಒಂದು ಮತ್ತೆ 3 ದಿವಸ ಬರ್ತದೆ ಅವ್ರು. 1 ವರ್ಷದೊಳಗಾದರೆ ಬಂದು, ಆಮೇಲೆ 1 ವರ್ಷ ತೀರಿದ ಮೇಲೆ ಇಷ್ಟು, 1 ವರ್ಷ ಆದಮೇಲೆ ಇಷ್ಟು, ಕೆಲಸದ ಬರೀ ಸ್ನಾನ, ಕೆಲಸದ 3 ದಿವಸ, ಆ ರೀತಿ ಅಲ್ಲಿ ವ್ಯವಸ್ಥೆ ಇದೆ. ಮತ್ತೆ ಉಳಿದಲ್ಲಿ 3 ದಿವಸ ಇದು, 10 ದಿವಸ ಒಳಗಿರೋರು ಯಾರೇ ಹೋದ್ರೆ 10 ದಿವಸ ಗೊತ್ತಾದ್ಮೇಲೆ ಏನೂ ಇಲ್ಲ, ಕ್ಯಾನ್ಸಲ್. ಅದು 10 ದಿವಸ ಥರ ಆದರೆ ಮಾತ್ರ ಅದು ಕೂಡಲೇಬೇಕು. ಅದಕ್ಕೆ 10 ದಿವಸ ರಾತ್ರಿ ಹಿಡಿದ್ರು ಪರವಾಗಿಲ್ಲ, 11 ದಿವಸ ಹೇಳ್ಬಿಟ್ರೆ ಮತ್ತೆ ಅವ್ರಿಗೆ ಸೂತ್ಕನೆ 3 ದಿವಸ ಇರಬೇಕಾಗ್ತದೆ 1 ವರ್ಷದೊಳಗಾದ್ರೆ. ಆಮೇಲೆ ಆದರೆ 1 ದಿವಸ ಇರಬೇಕು, ಆಮೇಲೆ ಆದರೆ ಬರೀ ಸ್ನಾನ, ಅದು ವ್ಯತ್ಯಾಸ ಇದೆ. ತುಂಬ ಜನ ಗೊತ್ತಿರೋದಿಲ್ಲ, 11 ದಿವಸ 10 ದಿವಸ ಆಮೇಲೆ ಹೇಳ್ಬಿಡ್ತಾರೆ, ಮತ್ತೆ ಕೂತ್ಬೇಕಾಗ್ತದೆ. ಮೊದಲೇ ಹೇಳೋರು ಕೆಲವರು, ಆ ಹೊತ್ತಲ್ಲಿ ಮತ್ತೆ ಎಡ್ವರ್ಟ್ ಮಾಡೋರು ಕೆಲವರು, 15 ದಿವಸ ರಾತ್ರಿ ಹೇಳಬೇಕು. ಬೆಳಿಗ್ಗೆ ಹೇಳಿದ್ರೆ ಉಪಯೋಗ ಇಲ್ಲ, ಮತ್ತೆ 10 ದಿವಸ 11 ದಿವಸ ಬೆಳಿಗ್ಗೆ ಹೇಳಿಬಿಟ್ರೆ ಪ್ರಯೋಜನ ಇಲ್ಲ, ರಾತ್ರಿ ಹೇಳಿದರೆ ನಾವು 1 ರಾತ್ರಿ ಕಳೀತಾರಲ್ಲ ಮುಗಿದಿರ್ಲಕ್ಕ. ಇವ್ರಿಗೆ ಅಪ್ಲೈ ಆಗಲ್ಲ, ಅದು ಸ್ವಂತ ತಂದೆ ತಾಯಿಗಳಿಗೆ ಅಪ್ಲೈ ಆಗಲ್ಲ. ತಿಳಿದಿಸ್ತದೆ ಅವತ್ತು 10 ದಿವಸನೇ, ಎಂದು ಗೊತ್ತಾಗದ ಅವತ್ತಿಂದ 10 ದಿವಸನೇ ಹೊರತು ಆ 15 ದಿವಸ ತಿಳಿಸ್ಬಿಟ್ರೆ ಹೋಗ್ತದೆ ಅಂತ ತಿಳ್ಕೊಳ್ಬಾರ್ದು, ಅವ್ರು ತಿಳಿದಿಸ್ತಿಂದನೇ ಶುರುವಾಗ. ಏನಾ ಹೌದು, ಹೌದು, ಯಾರೋ ತಂದೆ ತಾಯಿ ಅಲ್ಲ, ಅವಾಗ ಹೇಳೋ ನೆಸ್ಸಿಟಿನೇ ಇಲ್ಲ, ಹೇಳಕ್ಕೆ ಹೋಗ್ಲೇಬಾರ್ದು. ಆಮೇಲೆ ಬಂದ ಮೇಲೆ ಅಲ್ಲಿ 10 ದಿವಸ ರಾತ್ರಿ ಹೇಳಬೇಕು, ಅದು ತಪ್ಪಿಸ್ಬಾರ್ದು, ಅದು ಮಾಡಬೇಕಲ್ಲ. ಅದು ಸಾಂಕೇತಿಕವಾಗಿ ಕೆಲವು ತೀರಾ ಭ್ರಷ್ಟರಾಗಿ ಹೋಗಿರ್ತಾರೆ, ಅಂಥವ್ರ ಬಗ್ಗೆ ಯೋಚನೆ ಇಲ್ಲ. ಆ ಸಂಬಂಧ ಇತ್ತು ಅಂದರೆ ಅವರು ಆಚರಣೆ ಮಾಡಲೇಬೇಕಾಗ್ತದೆ. ನಚ ಮೃತ್ವ ಯಮಂ ಪ್ರಾಪ್ತಸ್ಯ ನಚಿಕೇತಸೋ ಮೃತೋ ಅಸ್ತಿ ನವಾ ಇತಿ ಸಂದೇಹ ಅಸ್ತಿ. ಅದಕ್ಕೆ ರಾಯರ ಖಂಡಾರ್ಥ, ನ ಕೇವಲ ಮಹಮೇವ ಜಾನಾಮಿ ಮತ್ಪ್ರಸಾದ ತ್ವಮಪಿ ಜಾನಾಸೀತಿ ಭಾವೇನ ಪ್ರಾಗುಕ್ತ ಮನುವದತಿ. ನಚಿಕೇತ, ನನಗೊತ್ತು ನಿನಗೂ ಗೊತ್ತಿಲ್ಲ ಅಂತ, ನಿನಗೂ ಸ್ವಲ್ಪ ಗೊತ್ತಿದೆ ಅಂತ ಹೇಳ್ತಾರೆ. ಏನೂ ಗೊತ್ತಿಲ್ಲದವ್ರು ಹೇಳಕ್ಕೆ ಬರೋದಿಲ್ಲ. ಮತ್ತು ಎಮ್ ಎಸ್ ಸಿ ಪಾಠ ಕೇಳ್ಬೇಕಾದ್ರೆ ಏನು ಗೊತ್ತಿರ್ಬೇಕು ಅವನಿಗೆ? BSc ಗೊತ್ತಿರಲೇಬೇಕಲ್ಲ ಆ ಟೈಪ್. ನಚಿಕೇತ ಹೈಯರ್ ಎಜುಕೇಷನ್ನೇ ಹೊರತು ಏನು ಗೊತ್ತಿಲ್ಲದೆ ಕೇಳೋನಲ್ಲ. ಅದು ಗುರುತೇನಂದರೆ ನಾನು ಏನು ಕೇಳಿದ್ರು ಬೇಡ ಅಂದೆಲ್ಲ ಅದೇ ಗುರುತು ಅಂತ ಹೇಳ್ತಾರೆ. ರುಚಿ ಕಂಡವನು ನೀನು, ಬ್ರಹ್ಮಜ್ಞಾನದ ರುಚಿ ಇರೋದ್ರಿಂದ ಏನು ಮಾಡಿದ್ದೀನಿ ನೀನೀಗ ಕುಡಿದು ಬಿಡೋಕ್ಕೆ ಸಾಧ್ಯ ಆಯಿತು. ತಾಮಸರಿಗೆ ಎಂದೂ ಕೂಡ ತ್ಯಾಗ ಮಾಡಲಿಕ್ಕೆ ಯಾತಕ್ಕೆ ಬರೋದಿಲ್ಲ ಅಂದರೆ ದೇವ್ರ ವಿಷಯ ಎಂದೂ ಅರ್ಥನೇ ಆಗೋದಿಲ್ಲ ಅವರಿಗೆ, ಅದಕ್ಕೆ ಏನು ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ. ಯೋಗ್ಯರು ಯಾತಕ್ಕೆ ತ್ಯಾಗ ಮಾಡ್ತಾರೆ? ದೇವರ ಅನುಭವ ಇದೆ ಅವರಿಗೆ ಸ್ವರೂಪದಲ್ಲಿ, ಅದಕ್ಕೆ ಏನು ಮಾಡೋಕ್ಕೆ ಬರುತ್ತೆ ಅವರಿಗೆ? ತ್ಯಾಗ ಮಾಡೋಕ್ಕೆ ಬರುತ್ತೆ. ನ ಕೇವಲ ಮಹಮೇವ ಕಾಮಸ್ಯೇತಿ ಹೇ ನಚಿಕೇತ ಧೀರಸ್ತ್ವಂ ಧೃತ್ಯಾ ಧೈರ್ಯೇಣ ಮನೋದಾರ್ಢೇನ ಕಾಮಸ್ಯ ಆಪ್ತಿಂ ವಿತ್ತಾದೇಹೇ ಪ್ರಾಪ್ತಿಂ ಅತ್ಯಸ್ರಾಕ್ಷೀಹಿ ಅತ್ಯಂತಂ ತ್ಯಕ್ತವಾನ ಭೂಹು. ಅದೆಲ್ಲ ಪೂರ್ತಿ ಬಿಟ್ಬಿಟ್ಟಿಯಲ್ಲ, ನಿನಗೆ ಸ್ವಲ್ಪ ಜ್ಞಾನ ಇದೆ ಎಂಬುದು ಸ್ಪಷ್ಟ. ಕಥಂ ಜಗತ್ ಪ್ರತಿಷ್ಠಾಂ ಪ್ರತಿಷ್ಠಾಪಕಂ ಕ್ರತೋಹೋ ಭವದೀಯ ಭಗವದೀಯ ಕರ್ಮಣಃ ಭಗವದೀಯ ಜ್ಞಾನಸ್ಯ ವಾ ಆನಂತ್ಯಂ ಆನಂತ್ಯ ಹೇತುಂ ಅಕ್ಷಯ್ಯ ಫಲಪ್ರದಂ ಅಭಯಸ್ಯ ಪಾರಂ ತೀರಂ ಅಭಯದಂ ಸ್ತೋಮ ಮಹತ್ ಸ್ತೋಮಾಃ ಸ್ತೋತ್ರ ಸಾಧನಭೂತಾಃ ಮಂತ್ರಾಃ ಅವಕ್ಯ ಮಹಸಾರಣೇನ್ ತೇಭ್ಯೋ ಮಹತ್ ಮಹಾಂತಂ. ಸ್ತೋಮ ಸ್ತೋಮ ಅಂಥೇಳಿ ಕರೀತಾರೆ ಸ್ತೋತ್ರಗಳನ್ನು. ಅಂಥ ಸ್ತೋತ್ರಗಳಿಗೆ ಏನು ಗುರಿ ಇದೆಯಲ್ಲ, ಅಂಥ ಗುರಿ ಮಹತ್ತು, ಅಂಥ ಮಹಾತ್ಮ ಪರಮಾತ್ಮನೇ. ವೇದಶ್ಚ ಸರ್ವೈ ರಹಮೇವ ವೇದ್ಯ, ದೇವತೆಗಳು ವೇದ್ಯರೇ, ಆದರೆ ಸರ್ವೈಹಿ ವೇದ್ಯೈ ದೇವೈಹಿ ಅಲ್ಲ. ಅದಕ್ಕಾಗಿ ಮಹತ್ ಸ್ತೋಮ ಅಂದರೆ ನಾರಾಯಣ. ಸ್ತೋಮೈಹಿ ಸಾಕಲ್ಯೇನ ಪ್ರತಿಪಾದಯಿತು ಅಶಕ್ಯಮಿತಿ ಯಾವತ್. ಉರುಭಿ ಬ್ರಹ್ಮಾದಿಭಿ, ಉರುಗಾಯ ಶಬ್ದಕ್ಕೆ ಇನ್ನೊಂದು ಅರ್ಥ, ಉರುಧಾ ಗೀಯತೆ ಇತಿ ಉರುಗಾಯ ಒಂದರ್ಥ, ಅಥವಾ ಉರುಭಿ ಗೀಯತೆ ಇತಿವ ಉರುಗಾಯ. ಉರುಗಳು ಅಂದರೆ ಶ್ರೇಷ್ಠರಾದವರು, ಬ್ರಹ್ಮಾದಿಗಳು ಭಾರಿ ಶ್ರೇಷ್ಠರು, ವರದೇಶರವರು. ಅವರಿಗೂ ವರ ಕೊಡ್ತಾನೆ. ಆದ್ದರಿಂದ ದೇವರು ಏನಂತ ಕರೀತಾರೆ, ಉರುಗಾಯ, ವರ ಕೊಡೋರಿಗೂ ವರ ಕೊಡ್ತಕ್ಕಂಥವನು, ಹಾಡಲ್ಪಡ್ತಕ್ಕಂಥವ್ರಿಂದ ಹಾಡಲ್ಪಡ್ತಕ್ಕಂಥವು, ಒಂದೇ ವಂದ್ಯ, ಬ್ರಹ್ಮಾದಿಗಳಿಂದ ವಂದ್ಯನಾದವನು ಅಂತ ಅದಕ್ಕೆ ಅರ್ಥ. ಮುಕ್ಷುರ್ಭಿರ್ವಾ ಗೀಯತೆ ಇತಿ, ಅಥವಾ ಉರುಗಳು ಬ್ರಹ್ಮಾದಿಗಳು ಅಥವಾ ಮುಮುಕ್ಷುಗಳು, ಮೋಕ್ಷ ಬೇಕು ಅಂದ್ರೆ ಭಾರಿ ದೊಡ್ಡವರು, ಅವರಿಂದ ಪ್ರಾರ್ಥಿಸಲ್ಪಡೋದ್ರಿಂದ ಉರುಗಾಯ ಅಂತ ಮೂರು ಅರ್ಥ. ಅದಕ್ಕೆ ಉರುಗಾಯ ಶಬ್ದಕ್ಕೆ ಮೂರು ಅರ್ಥ ಆಯಿತು. ಒಂದು ಉರುಭಿಹಿ ಗೀಯತೆ ಅಥವಾ ಬ್ರಹ್ಮಾದಿಭಿ ಒಂದರ್ಥ, ಮುಮುಕ್ಷುಭಿ ಇನ್ನೊಂದರ್ಥ, ಉರುಧಾ ಗೀಯತೆ ಮೂರನೇ ಅರ್ಥ. ಪ್ರತಿಷ್ಠಾ ಮುಕ್ತಾಶ್ರಯಂ ದೃಷ್ಟ್ವಾ ಜ್ಞಾತ್ವೇತಿ, ಮುಕ್ತಾಶ್ರಯ ಅಂದರೆ ಒಂದೇ ಮುಕ್ತಾನಾಂ ಪರಮಾಗತಿ. ಇದಿಷ್ಟು ಕಠೋಪನಿಷತ್ತಿನ ಅರ್ಥ ಅದು. ವಿಷ್ಣು ಸಹಸ್ರಾವದ ಒಂದು ವಾಕ್ಯ ಕಠೋಪನಿಷತ್ತಿಗೆ ಅರ್ಥ. ಅದು ಕೇಳಿದ್ದೇನೋ, ಜೀವ ಮರಣಾನಂತರದಲ್ಲಿ ದೇವರ ಅಧೀನದಲ್ಲಿರ್ತಾನೋ ಇಲ್ವೋ, ಮುಕ್ತಿ ಆದಮೇಲೆ ದೇವರ ಅಧೀನದಲ್ಲಿರ್ತಾನೋ ಇಲ್ವೋ. ವಿಷ್ಣು ಸಹಸ್ರ ಉತ್ತರ, ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ್ರಿಂದ ಮುಕ್ತರಿಗೂ ಪರಮಾತ್ಮ ಏನಾಗಿದ್ದಾನೆ, ಸ್ವಾಮಿಯಾಗಿದ್ದೇ ಇದ್ದಾನೆ ಅಂತ ಉತ್ತರ. ಸೊ ಅದೊಂದು ಮಾತಿನಲ್ಲಿ ಕಠೋಪನಿಷತ್ತಿನ ಅರ್ಥ ಬಂದು ಹೋಗಿಬಿಟ್ಟಿದೆ. ಅದನ್ನು ತಿಳಿಸ್ತಾರೆ. ಈಗ ಮುಕ್ತಾಶ್ರಯಂ ದೃಷ್ಟ್ ಜ್ಞಾತ್ವೇತಿ ಮುಕ್ತ ಗುಣ ವಿಶಿಷ್ಟಂ ವಿಷ್ಣು ಜ್ಞಾತ್ವಾ ಶುದ್ರಕಾಮಾವಾಪ್ತಿಂ ನ ಯಾಚಿತವಾನ್ ಇತಿ ಭಾವ. ನೀವು ಅದು ಗೊತ್ತಿದ್ದಕ್ಕೇನೆ ಶುದ್ರ ಕಾಮನೆಗಳನ್ನು ಬಯಸ್ಲಿಕ್ಕೆ ಹೋಗಲಿಲ್ಲ ನೀನು. ಅನಂತ ಲೋಕಾಪ್ತಿ ಮಥೋ ಪ್ರತಿಷ್ಠಾಂ ಇತಿ ಪ್ರಾಗುಕ್ತದ್ವಯಸ್ಯ ಜಗತಾಂ ಜಗತಃ ಪ್ರತಿಷ್ಠಾಂ ಕ್ರತೋರಾನಂತ್ಯಂ ಇತಿ ವಿಶೇಷಣದ್ವಯೇನ ಅನುವಾದ. ಅನಂತ ಲೋಕಾಪ್ತಿಂ ಅಥೋ ಪ್ರತಿಷ್ಠಾಂ ಅನ್ನೋ ಪದಗಳಿಗೆ ಜಗತ ಪ್ರತಿಷ್ಠಾಂ, ಪ್ರತಿಷ್ಠಾಂ ಶಬ್ದಕ್ಕೆ ಅರ್ಥ. ಅನಂತ ಲೋಕಾಪ್ತಿ ಅಂದರೆ ಕ್ರತೋರಾನಂತ್ಯಂ ಅಂಥೇಳಿ ಅರ್ಥ. ಸ್ವರ್ಗಲೋಕ ಅಮೃತತ್ವ ಭಜಂತೆ ಇತ್ಯುಕ್ತಸ್ಯ ಅಭಯಸ್ಯ ಪಾರಮಿತ್ತೇನೆ ಅನುವಾದ. ಸ್ವರ್ಗಲೋಕದವರು ಕೂಡ ಮೋಕ್ಷಕ್ಕೆ ಅಪೇಕ್ಷೆ ಪಡ್ತಾರೆ ಅಂದರೆ ಅಭಯಸ್ಯ ಪಾರಂ, ಅಲ್ಟಿಮೇಟ್ ಅಭಯ ಅಂದರೆ ಮೋಕ್ಷ ಅಂತ ಅರ್ಥ. ಬ್ರಹ್ಮಜ್ಞಂ ದೇವಮೀಡ್ಯಂ ಇತ್ಯಾದಿ ನಾವುಕ್ತಂ ಸ್ತೋಮ ಮಹದುರ್ಗಾ ಎಂ ಇತ್ಯನೇನ ಅನೂದಿತಮಿತಿ ಜ್ಞೇಯಂ. ಬ್ರಹ್ಮಜ್ಞಂ ದೇವಮೀಡ್ಯಂ ಅಂತ ಹಿಂದೆ ಬಂದಿತ್ತು, ಅದಕ್ಕರ್ಥ ಸ್ತೋಮ ಮಹತ್ ಉರುಗಾಯಂ, ಈಡ್ಯಂ ಅಂದರೆ ಉರುಗಾಯಂ, ದೇವೈರಪಿ ಈಡ್ಯಂ ಅಂತ ಅರ್ಥ. ಹೀಗೆ ರಾಯರದನ್ನೆಲ್ಲ ಸೇರಿಸಿದೆ. ರಾಯರು ಬರೆಯೋ ಕೆಲವು ವಿಶೇಷಗಳಿವು. ಸಾಮಾನ್ಯವಾಗಿ ಇಂಥ ಪ್ರಶ್ನೆ ಬಂದಾಗ ತುಂಬ ಗ್ಯಾಪ್ ಇದ್ದಾಗ ಅನುವಾದಕ್ಕೋಸ್ಕರ ಸೇರಿಸ್ತಾರೆ ರಾಯರು. ಅದಾಯಿತು. ತಂ ದುರ್ದರ್ಶ್ಯಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರಿಷ್ಠಂ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ. ಹರ್ಷಶೋಕೌ ಜಹಾತಿ ತತ್ರ ಕೋ ಮೋಹ ಕಶೋಕ ಏಕತ್ವಮನುಪಶ್ಯತಃ. ಎಲ್ಲಿ ಬಂದಿತ್ತು? ಈಶಾವಾಸ್ಯದಲ್ಲಿ ಬಂದಿತ್ತು. ಅದಕ್ಕೆ ಇನ್ನೊಂದು ಅರ್ಥ. ಈಗ ಹರ್ಷಶೋಕ ಯಾರಿಗೆ ಬರೋದಿಲ್ಲ ಅಂದರೆ ದೇವನ ತಿಳಿದವ್ರಿಗೆ ಹರ್ಷಶೋಕ ಬರೋದಿಲ್ಲ, ದೇವನ ತಿಳಿದವರಿಗೆ ಹರ್ಷಶೋಕ ಬರೋದಿಲ್ಲ. ತಂ ದುರ್ದರ್ಶ್ಯಂ ಗೂಢಂ ಅನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ. ಪರಮಾತ್ಮ ಯಾರು? ದುರ್ದರ್ಶ್ಯ, ನೋಡೋದಕ್ಕೆ ಅಸಾಧ್ಯ. ಗೂಢಂ ಅತ್ಯಂತ ಗುಪ್ತ. ಅನುಪ್ರವಿಷ್ಟಂ ಎಲ್ಲರೂ ಒಳಗಿದ್ದಾನೆ. ಗುಹಾಹಿತಂ ಹೃದಯ ಗುಹೆಯಲ್ಲಿದ್ದಾನೆ. ಗಹ್ವರೇಷ್ಠಂ ಗಹ್ವರೇಷ್ಠಂ ಗಹ್ವರದಲ್ಲಿದ್ದಾನೆ. ಪುರಾಣಂ ಪ್ರಾಚೀನನಾಗಿದ್ದಾನೆ. ಅಧ್ಯಾತ್ಮ ಯೋಗಾಧಿಗಮೇನ ಅಂಥ ಪರಮಾತ್ಮನನ್ನ, ದೇವಂ ದೇವನನ್ನ ಅಧ್ಯಾತ್ಮ ಯೋಗಾಧಿಗಮೇನ, ಅಧ್ಯಾತ್ಮ ಯೋಗವನ್ನು ತಿಳ್ಕೊಳ್ಳೋದ್ರ ಮೂಲಕವಾಗಿ ಮತ್ವಾ ತಿಳಿದು ಧೀರ ಧೀರನಾದವನು ಹರ್ಷಶೋಕವು ಜಹಾತಿ. ಹರ್ಷ ಮತ್ತು ಶೋಕಗಳನ್ನು ಬಿಟ್ಟುಬಿಡ್ತಾನೆ. ಅದೇ ಸುಖ ದುಃಖೆಯ ಸಮಯಕೃತ್ವ. ದೇವನ ತಿಳಿದವರಿಗೆ ಏನಾಗೋದಿಲ್ಲ, ಸುಖ ದುಃಖಗಳು ಅಡ್ಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳೋದಕ್ಕೆ ಇದಿಷ್ಟು ಭಗವದ್ಗೀತೆಗೂ ಇದಕ್ಕೂ ಸಂಬಂಧಕ್ಕೆ ಇದೊಂದು ಕಾರಣ. ಯಾಕೆ ಅದು ದೊಡ್ಡ ವಸ್ತು ನೋಡಿದವರಿಗೆ ಸಣ್ಣ ವಸ್ತುವಿನ ಬಗ್ಗೆ ಏನನ್ಸೋದಿಲ್ಲ, ಅವರಿಗೆ ಅಂಥ ದುಃಖ ಅನಿಸೋದೇ ಇಲ್ಲ. ಆದರೂ ಸುಖ ಅನಿಸೋದಿಲ್ಲ, ಹೋದರೂ ದುಃಖ ಅನ್ನಿಸೋದಿಲ್ಲ. ಮುಖ್ಯ ಪದಾರ್ಥ ಆದ ಮೇಲೆ ಅದು ಆ ಬಗ್ಗೆ ಯೋಚನೆ ಇಲ್ಲ. ಒಳ್ಳೆ ಊಟ ಆಗೋಯ್ತು, ಯಾವುದು ಎರಡನೇ ಪಲ್ಯ ಹಾಕಲಿಲ್ಲ ಅಂತ ಹೇಳಿದ್ರೆ ಡೋಂಟ್ ವರಿ ಅಂತ. ಯಾವ ದೊಡ್ಡ ವಿಚಾರ ಅಲ್ಲ ಅದು, ಗೊತ್ತಾಯ್ತಾ? ಯಾವ್ದು ಮೂರು ಸತ್ಯಾಗ ಅದು ದೊಡ್ಡ ವಿಚಾರ ಅಲ್ಲ. ಹಾಕಲಿಲ್ಲ ಬಿಟ್ಟು ದೊಡ್ಡ ಪಾಯಿಂಟ್ ಅಲ್ಲ. ಸ್ವೀಟ್ ಹಾಕಲಿಲ್ಲ ಪ್ರಾಬ್ಲಮ್ ಬರ್ತದೆ, ಅದನ್ನು ಹಾಕಲಿಲ್ಲ ಹೇಳೋದಕ್ಕೆ ಆಗ ಸೋಲ್ಬೇಕು. ಯಾಕೆ ಪ್ರಧಾನ ಅದು, ಪ್ರಧಾನವಾದದ್ದು ಮಿಸ್ ಆದರೆ ದುಃಖ ಆಗ್ತದೆ. ಅಪ್ರಧಾನ ಮಿಸ್ ಆದರೆ ಉಪ್ಪು ಹಾಕಲಿಲ್ಲ ಅದು ಯಾರು ಕೇಳೋದೇ ಇಲ್ಲ ಬಗ್ಗೆ. ಉಪ್ಪು ಕೇಳಲೇ ಇಲ್ಲ, ನನಗೆ ಕೇಳೇ ಇಲ್ಲ ಅಂತ ಕೇಳೋದು ದೊಡ್ಡ ದೋಷ ಅಲ್ಲ. ಪ್ರಧಾನವಾದದ್ದು ಯಾವಾಗಲೂ ಕೂಡ ಮುಖ್ಯ ಸಿಗಬೇಕು. ದೇವರು ಅತ್ಯಂತ ಪ್ರಧಾನನಾದ್ದರಿಂದ ಅವನು ತಿಳ್ಕೊಂಡ ಮೇಲೆ ಧೀರ ಒಳ್ಳೆ ವಿವೇಕಿಯಾಗೋದ್ರಿಂದ ಹರ್ಷಶೋಕವು ಜಹಾದ್, ಹರ್ಷ ಮತ್ತು ಶೋಕನ ಗೆದ್ದು ಬಿಡ್ತಾನೆ. ಗಹ್ವರೇಷ್ಠಂ ಅನ್ನೋದಕ್ಕೆ ಹೊಸ ಅರ್ಥ ಹೇಳಿದರು. ಗುಹಾಯಿತಮ್ ಅಂದರೆ ಅರ್ಥ ಆಗ್ತದೆ, ಗಹ್ವರೇಷ್ಠಂ ಯಾತಕ್ಕೆ ಬಂದರು? ಗಹ್ವರೇ ಮುಕ್ತ ಜೀವೇ ಸ್ಥಿತಂ ಅಂತ ಸ್ಪೆಷಲ್ ಮೀನಿಂಗ್ ಅದಕ್ಕೆ. ಗಹ್ವರೇ ಮುಕ್ತ ಜೀವೇ, ಗುಹಾ ಅಂಬೋದು ಸಂಸಾರಿ ಜೀವನ ಹೃದಯ, ಗಹ್ವರ ಅಂಬೋದು ಮುಕ್ತ ಜೀವನ ಹೃದಯ. ಆದ್ದರಿಂದ ಪರಮಾತ್ಮ ಮುಕ್ತ ನಿಯಾಮಕನಾಗಿದ್ದಾನೆ, ಸಂಸಾರಿ ನಿಯಾಮಕನೂ ಆಗಿದ್ದಾನೆ ಅಂಥೇಳಿ ಎರಡು ಅರ್ಥ ಬಂತು ಅಂತ ಹೇಳ್ತಾರೆ. ಅದು ಹೆಚ್ಚು ವಿವರಣೆಗಳು ನಾಳೆ ನೋಡೋದು. ಇನ್ನು ಕೆಲವಿದೆ. ಏತತ್ ಶ್ರುತ್ವ ಸಂಪರಿಗೃಹ್ಯ ಮರ್ತ್ಯ ಪ್ರಬ್ರೂಹ್ಯ ಅಧರ್ಮ ಪ್ರಭೂಹ್ಯ ಧರ್ಮ್ಯ ಮಣುಮಯನವಾಪ್ಯ ಸಮೋದತೆ ಮೋದನೀಯಂ ಹಿ ಲಬ್ಧ್ವಾ ಸುರುತಂ ಸತ್ಮ ನಚಿಕೇತ ಸಮ್ಮನ್ನೇ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಲ್ಲೇನಿದೆ, ಹರ್ಷಶೋಕವು ಜಹಾತಿ ಬಂತು. ನಯ್ಯಾಕ್ರೆ ಏನು ಮಾಡಿಬಿಡ್ತಾರೆ ನೋಡಿದ್ರೆ, ಅಲ್ಲಿ ಹರ್ಷನೂ ಇಲ್ಲ ಶೋಕನೂ ಇಲ್ಲ, ಮುಕ್ತಿಯಲ್ಲಿ ಸುಖ ದುಃಖ ಎರಡೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಆದರೆ ಮುಂದಿನ ಶ್ಲೋಕ ಏನಿದೆ, ಮೋದತೆ ಅಂತ ಬಂದಿದೆ, ಸಮೋದತೆ ಮೋದನೀಯ ಅಂತ ಹೇಳಿದ ಮೇಲೆ ಇದು ಹೊರಟೋಯ್ತಾಗ. ಹರ್ಷಶೋಕಗಳಿಲ್ಲ ಅಂದರೆ ಯಾವ ಹರ್ಷಶೋಕಗಳಿಲ್ಲ? ಈ ಭೌತಿಕ ಹರ್ಷಶೋಕಗಳಿಲ್ವೇ ಹೊರತು ಆಧ್ಯಾತ್ಮಿಕ ಹರ್ಷಶೋಕ ಇದೆ. ಗೊತ್ತಾಯ್ತಾ? ಆಧ್ಯಾತ್ಮಿಕ ಹರ್ಷಶೋಕಗಳಲ್ಲಿ ಮುಕ್ತ ತಮಸ್ಸಿಗೆ ಹೋದವರಿಗೆ ಆಧ್ಯಾತ್ಮಿಕ ದುಃಖ ಇದೆ, ಮೋಕ್ಷಕ್ಕೆ ಹೋದವರಿಗೆ ಆಧ್ಯಾತ್ಮಿಕ ಸುಖ ಇದೆ. ಆದರೆ ಶೋಕಮೋಹವಿಲ್ಲ, ಭೌತಿಕ ಶೋಕಮೋಹಗಳಿಲ್ಲ. ದೇವ್ರ ಬಗ್ಗೆನೂ ಹರಿಕಥಾಂಸರದ ಹೇಳಿದಾರಲ್ಲ, ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ. ಗೊತ್ತಾಯ್ತಾ? ಖೇದ ಮೋದ, ಖೇದ ಇಲ್ಲ ಕರೆಕ್ಟು, ಮೋದ ಇಲ್ಲ ಅಂತಾರೆ ದೇವರಿಗೆ. ಆಮೇಲೆ ಜಯ ಇಲ್ಲ, ಅಪಜಯ ಇಲ್ಲ, ಜಯನೂ ಇಲ್ಲ ಅಂತ ಹೇಳ್ತಾರೆ. ಖೇದ ಮೋದ ಜಯಾಪ ಮೊದಲಾದ ದೋಷಗಳಿಲ್ಲ. ಸೊ ದೋಷರೂಪದ ಖೇದಾದಿಗಳಿಲ್ಲ, ದೋಷರೂಪದ ಮೋದ ದೇವರಿಗಿಲ್ಲ. ನಮ್ಮ ಮೋದ ಇದೆ ಈಗ, ನಮ್ಮ ಮೋದಕ್ಕೆ ಏನಾಯ್ತು, ಎಲ್ಲೋಗುತ್ತೊಂದು ಭಯ ಜೊತೆಗೆ, ಭಾರಿ ದುಡ್ಡು ಕೊಟ್ಟರು ಹುಷಾರೊಂದ್ರ ಜೊತೆಗೆ, ಯಾಕೆ ಪಿಕ್ ಪ್ಯಾಕೆಟರೆ ಗೋಳಾಡ್ತಿ ಅಂತೇಳಿ. ದೇವರಿಗೆ ಅದೆಲ್ಲ ಇಲ್ಲ, ಅದಕ್ಕೋಸ್ಕರ ಖೇದ ಮೋದ ಅವು ಇಲ್ಲ, ಅಥವಾ ಖೇದ ಪ್ಲಸ್ ಮೋದ ಅದು ಇಲ್ಲ, ಖೇದ ಸಹಿತ ಮೋದ ಇಲ್ಲ. ಇನ್ನೊಂದು ರೀತಿಯ ಅರ್ಥ, ಖೇದ ಮೋದ ಇಲ್ಲ, ಅದು ಖೇದ ಸಹಿತ ಮೋದ ಇಲ್ಲ, ಅಪಜಯ ಸಹಿತ ಜಯ ಇಲ್ಲ. ಯಾವಾಗಲೂ ಜಯ ಇದ್ದವ್ರಿಗೇನಿಲ್ಲ, ಅಪಜಯ ಸಹಿತವಾದ ಜಯ ಇಲ್ಲ ಇಲ್ಲ. ಚಿತ್ತಂತೆ ಪುಂಡರೀ ಕಾಕ್ಷ, ಅದೆಲ್ಲ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ನಾಳೆ ಅದನ್ನು ಯಥೋನ್ಮಯಾ ಜಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್.